ீவந்தம் மகேந்திராஜபிருந்தாரகேந்திரைவாத்தூதாவதிமயர்மங்கலைமங்கை சாநாச்சன்னோ விதவதிக்கம் ப்ரஹ்மநாராயணாட்சம் பூஷாரத்னம் புவனவலயச்சிலாச்சரியரத்னம் லீலாரத்னம் ஜலதிதுர்தேவதாமௌலிரத்னம் சிந்தாரத்னம் ஜகதி பஜதாம் சத்சரோஜத்யுரத்னம் கௌசல்யாயாலசது மமஹரன்மண்டலே புத்ரரத்னம் ஆபாதமௌலிபர்யந்தம் குருநாமாகிருதிம் ஸ்மரேத் தேன விக்னாஹ ப்ரணஷ்யந்தி சித்யந்தி ச மனோரதாஹ நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதம் ச த்ரைகுண்யவர்ஜிதமஜம் விபுமாத்யமீசம் வந்தே பவக்னமராசுரசித்தவந்தம் நாராயணாய பரிபூர்ணகுணார்ணவாய விஸ்வோதயஸ்திதிலயோநியதிப்ரதாய ஞானப்ரதாய விபுதாசுரசௌக்யதுக்கசத்காரணாய விததாய நமோ நமஸ்தே. நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜயமுதீரயேத். தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருஞ்சான் கீதார்த்தம் வக்ஷாபிலேஷதா. ஸ்ரீ பகவான் உவாச, அநாசிரித கர்மஃலம் காரியம் கர்ம கரோதி யஹ சசந்யாசீ ச யோகீ ச ந நிரக்னிஹி ந சாக்ரியஹ. யம் சந்நியாசமிதி ப்ராஹுஹ யோகம் தம் வித்தி பாண்டவா நஹ்ய சந்நியஸ்த சங்கல்போ யோகி பவதி கஷ்சன. ஸ்ரீ கிருஷ்ணா பரமாத்மன சாட்சாத்காரத பகிரங்க சாதனைகளன்னெல்ல ஹேளி அந்தரங்க சாதனவாதந்த சமாதி யோகவன்ன ஈக நிரூபணை மாட்தா இதானே. சமாதி யோகக்கு யார் அதிகாரிகளு அந்தந்தரெ யாரு ஃலத ஆசை விட்டிருத்தாரே, கர்மானுஷ்டான மாட்டிருத்தாரே, அவரே அதிகாரிகள். கர்ம மாடதே, வைராக்கிய தாழதே, ஃலாசை விடதே நேரவாகி நாவு சமாதி யோகவன்னே அனுஷ்டான மாட்டேவே என்ற ஆகுதல். ஒந்தே சல மேலின மெட்டலிக்கு கால் இடலிக்கு ஆகுதல். ஒந்தொந்தே ஹந்த ஹந்த மெட்டல்களை ஏர்த்தானே ஹோகுபேகு. ஹாகி மலகுவோனு கூத்து மலகுபேகு அந்த காதை, நிந்தல்லிந்தே மலகலிக்கு ஆகுதல், கூத்து மலகுபேகு அந்தித்த ஹாகி முதலு கர்மானுஷ்டான மாடி ஃலதாசி விட்டு கர்மானுஷ்டான மாடி அனந்தரதல்லி சமாதி யோகக்கு வரபேகு. ಇಲ್ಲಿ ಸನ್ಯಾಸಿ ಮತ್ತು ಯೋಗಿ ಅವರೇ ಅವರೇ ಸಮಾಧಿ ಯೋಗಕ್ಕೆ ಅಧಿಕಾರಿಗಳು ಅಂತಂದ್ರೆ, ಇಲ್ಲಿ ಸನ್ಯಾಸಿ ಅಂತಂದ್ರೆ ಕಾಷಾಯ ಧರಿಸಿದ ಸನ್ಯಾಸಿಗಳು ಅಂತ ಅರ್ಥ ಅಲ್ಲ, ಫಲದ ಆಸೆ ತ್ಯಾಗ ಮಾಡಿದವರು ಅಂತ ಅರ್ಥ. ಯೋಗಿಗಳು ಅಂತಂದ್ರೆ ಇಲ್ಲಿ ಆ ಯೋಗಿ ಶಬ್ದಕ್ಕೂ ಕೂಡ ಕರ್ಮ ಅನುಷ್ಠಾನ ಮಾಡಿದವರು ಅಂತ ಅರ್ಥ ಹೊರತು, ತಪಸ್ವಿಗಳು ಬರೇ ಎಲ್ಲೋ ಹಿಮಾಲಯಕ್ಕೆ ಹೋಗಿ ಕೂತವರು ಅಂತ ಆ ರೀತಿ ಅರ್ಥ. ಸನ್ಯಾಸಿ ಯೋಗಿ ಅಂತಂದ್ರೆ ಹಿಂದೆ ಹೇಳಿದ ನಿಷ್ಕಾಮ ಕರ್ಮ ಮಾಡುವವರು ಅಂತ. ಇನ್ನು ಇನ್ನೊಂದು ಅಧಿಕಾರವನ್ನು ಹೇಳ್ತಾ ಇದ್ದಾನೆ, ಅರ್ಹತೆಯನ್ನು ಹೇಳ್ತಾ ಇದ್ದಾನೆ. ಸಮಾಧಿ ಯೋಗ ಅದರ ಸಿದ್ಧಿಯನ್ನು ಪಡಿಬೇಕಾಗಿದ್ದರೆ ಪ್ರತಿಯೊಬ್ಬರಿಗೂ ಇನ್ನೊಂದು ಕರ್ಮ ಅನಿವಾರ್ಯ. ವಿಹಿತ ಕರ್ಮಗಳನ್ನು ಮಾಡುವುದರ ಜೊತೆಗೆ ಆರು ರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ. ಯೋಗಾರು ರುಕ್ಷು ಅಂದರೆ ಯೋಗದ ಸಿದ್ಧಿ ಪಡೀಬೇಕು, ಯೋಗಾರೂಢನಾಗಬೇಕು ಅಂತ ಬಯಸುವವರಿಗೆ ಕರ್ಮವೂ ಕಾರಣ. ಅದು ಹಿಂದಿನ ಶ್ಲೋಕದಲ್ಲಿ ಇಷ್ಟವರೆಗೆ ಕರ್ಮ ಕಾರಣ ಅಂತ ಹೇಳಿಯಾಗಿದೆ, ಮತ್ತೆ ಪುನಃ ಕರ್ಮ ಕಾರಣ ಅಂತ ಹೇಳ್ತಾನೆ. ಇಲ್ಲಿ ಕರ್ಮ ಶಬ್ದಕ್ಕರ್ಥ ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರ್ಮಾಖ್ಯ ಕರವನ್ವಿತೇ ಅಂತ ಮಧ್ವಾಚಾರ್ಯ ಬರೆದಿದ್ದಾರೆ. ಯಾಕೆಂದ್ರೆ ಬರೇ ಕರ್ಮದ್ದೇ ಹೇಳ್ತಾ ಇಲ್ಲ, ಪುನರುಕ್ತಿ ಆಗ್ತದೆ. ಯೋಗಾರು ರುಕ್ಷು ಅಂದರೆ ಯೋಗಾರೂಢನಾಗ ಬಯಸುವವನಿಗೆ ಕರ್ಮ ಕಾರಣ ಮುಚ್ಚತೆ. ಇಲ್ಲಿ ಕರ್ಮ ಅನ್ನೋ ಶಬ್ದನೇ ಬಹಳ ವಿಲಕ್ಷಣವಾದ ಶಬ್ದ. ಕರ ಮ ಅಂತ ಬಿಡಿಸ್ಕೋಬೇಕು ಅದನ್ನ. ಕರ ಅಂತಂದ್ರೆ ಟ್ಯಾಕ್ಸ್, ಕರ ಮ ಅಂತಂದ್ರೆ ಪರಿಗಣಿಸಲ್ಪಡ್ತಕ್ಕದ್ದು. ಹೇಗೆ ಒಂದು ರಾಷ್ಟ್ರದಲ್ಲಿದ್ದವನು ಆ ರಾಜನಿಗೆ ಟ್ಯಾಕ್ಸ್ ಕೊಡೋದು ಅನಿವಾರ್ಯವೋ, ಅದರಂತೆ ಪರಮಾತ್ಮನ ರಾಜ್ಯದಲ್ಲಿದ್ದವರು ಭಗವಂತನಿಗೆ ಟ್ಯಾಕ್ಸ್ ಕೊಡಬೇಕು. ಪರಮಾತ್ಮನಿಗೆ ಅವನ ಪ್ರೀತಿಗಾಗಿ ಮಾಡತಕ್ಕಂತಹ ಒಂದು ಕೆಲಸ, ಅದಕ್ಕೆ ಕರ್ಮ ಅಂತ ಕರೀತಾರೆ. ಅದು ಯಾವುದು ಅಂತಂದ್ರೆ ಅವರವರ ವರ್ಣಾಶ್ರಮಕ್ಕೆ ವಿಹಿತವಾದದ್ದು ಅದೊಂದು ಹಿಂದೆ ಹೇಳಾಯಿತು. ಈ ಶ್ಲೋಕದಲ್ಲಿ ಮೂರನೇ ಶ್ಲೋಕದಲ್ಲಿ ಹೇಳ್ತಾ ಇರುವ ಕರ್ಮ ಅಂತಂದ್ರೆ ನಾನಾ ಜನಸ್ಯ ಶುಶ್ರೂಷ, ಭಗವಂತನ ಪ್ರಜೆಗಳು ಅಂತ ಅನಿಸಿದ ಅನೇಕ ಜನರಿದ್ದಾರೆ, ಅವರೆಲ್ಲ ಪರಮಾತ್ಮನ ಪ್ರಜೆಗಳು, ಅವರ ಶುಶ್ರೂಷ ಮಾಡೋದು ಅದು ಅನಿವಾರ್ಯ, ಪ್ರತಿಯೊಬ್ಬರೂ ಮಾಡಬೇಕಂತ. ಪಾಠ ಪ್ರವಚನ ಮಾಡಿಕೊಂಡಿರಬೇಕಾದ ಬ್ರಾಹ್ಮಣರು ನಾನಾ ಜನರ ಶುಶ್ರೂಷ ಮಾಡಬೇಕು, ಕ್ಷತ್ರಿಯರು ಯುದ್ಧ ಮಾಡೋದ್ರ ಜೊತೆಗೆ ಅವರೂ ನಾನಾ ಜನ ಶುಶ್ರೂಷ ಮಾಡಬೇಕು. ಹೀಗೆ ಮಧ್ವಾಚಾರ ಗೀತಾ ತಾತ್ಪರ್ಯದಲ್ಲಿ ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೇ, ಕರದಂತೆ ಪರಿಗಣಿಸಲ್ಪಡ್ತಕ್ಕದ್ದು, ಟ್ಯಾಕ್ಸ್ನಂತೆ ಅನಿವಾರ್ಯ ಆದದ್ದರಿಂದ ಅದನ್ನು ಕರ್ಮ ಅಂತ ಕರೆದಿದ್ದಾರೆ. ಅದು ನಾನಾ ಜನ ಸೇವೆ. ಯೋಗಾರೂಢನಾದ ಮೇಲೆ ಅದು ಬೇಕಾಗಿಲ್ಲ. ನಾನಾ ಜನ ಸೇವೆ ಅಂದರೆ ಏನರ್ಥ ಅದನ್ನೆಲ್ಲ ಬಿಡಿಸ್ತಾರೆ. ನಾನಾ ಜನ ಸೇವೆ ಅಂತಂದರೆ ಸಜ್ಜನರ ಸೇವೆ ಅಂತ ಅರ್ಥ. ಯಾರು ಅಸುರರು ದೈತ್ಯರು ದುಷ್ಟರು ಅವರ ಸೇವೆ ಅಂತ ಅರ್ಥ ಅಲ್ಲ ಸಜ್ಜನರದ್ದು. ಆ ಸಜ್ಜನರಲ್ಲಿಯೂ ಕೂಡ ನಾನಾ ಜನ ಅಂದರೆ ಮೂರು ವಿಭಾಗ ಇದೆ. ನಮಗಿಂತ ಉತ್ತಮರು, ನಮಗೆ ಸಮಾನರಾದವರು, ನಮಗಿಂತ ಕೆಳಗಿನವರು ಅಂತ ಮೂರು ಥರ ಇದೆ. ಅವರಲ್ಲಿ ನಮಗಿಂತ ಉತ್ತಮರ ಸೇವೆ ಅಂತಂದರೆ ಶುಶ್ರೂಷ ಅಂತಂದರೆ ಅವರ ಸೇವೆ ಮಾಡೋದು, ಅವರ ಆಜ್ಞೆಯನ್ನು ಪರಿಪಾಲಿಸೋದು, ಅವರಿಗೇನು ಏನು ಕೆಲಸ ಹೇಳ್ತಾರೆ ಅದನ್ನು ಮಾಡೋದು, ಅದು ಉತ್ತಮರಿಗೆ ಮಾಡತಕ್ಕಂತಹ ಸೇವೆ. ಯಾರು ಸಮಾನರಿದ್ದಾರೆ ನಮಗಿಂತ, ನಮ್ಮ ಸಮಾನ ವಯಸ್ಕರು ನಮ್ಮ ಮಟ್ಟದವರು ಯಾರಿರ್ತಾರೆ ಅವರಿಗೆ ಮಾಡಬೇಕಾಗಿರ್ತಕ್ಕಂಥ ಶುಶ್ರೂಷ ಅಂತಂದರೆ ಅದು ಒಂದೇ ರೀತಿ ಇರೋದಿಲ್ಲ. ಉಪಕಾರ, ಸ್ನೇಹಿತರು ಅಂಥವರಿಗೆ ಅವರ ಮೇಲೆ ಸ್ನೇಹ ಮಾಡಿ ಪರೋಪಕಾರ ಮಾಡೋದು, ಒಳ್ಳೆಯ ಸಲಹೆ ಕೊಡೋದು, ಇಂಥದ್ದನ್ನು ಶುಶ್ರೂಷ ಅಂತ ಕರೀತಾರೆ. ನಮಗಿಂತ ಅಧಮರು ಯಾರಿದ್ದಾರೆ, ನಮಗಿಂತ ಕೆಳಗಿನವರು, ಅವರು ಸಜ್ಜನರಾಗಿದ್ದರೆ ಅವರು ಶುಶ್ರೂಷ ಅಂತಂದರೆ ಅವರಿಗೆ ಅನ್ನದಾನ ಜಲದಾನ ಈ ರೀತಿ ಮಾಡಬೇಕು. ಹೀಗೆ ಉತ್ತಮರಿಗಾಗುವಾಗ ಅವರ ಆಜ್ಞಾ ಪರಿಪಾಲನೆ, ಸಮಾನಕರಿಗಾಗುವಾಗ ಉಪಕಾರಾದಿಗಳು, ಅಧಮರಾಗಿದ್ದರೆ ಅಂಥವರಿಗೆ ಅನ್ನದಾನಾದಿಗಳನ್ನು ಮಾಡಬೇಕು. ಇಂಥ ನಾನಾ ಜನ ಶುಶ್ರೂಷ ಅಂತನ್ನೋದು ಯೋಗಾರೂಢರಾಗಲಿಕ್ಕೆ ಇಚ್ಛೆ ಪಡುವವರಿಗೆ ಅದು ಅನಿವಾರ್ಯ, ಅದನ್ನು ಮಾಡಲೇಬೇಕು, ಇಲ್ಲದಿದ್ದರೆ ಜಗತ್ತು ನಡೆಯೋದಿಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ಯೋಗಾರೂಢನಾದಾಗ ಯೋಗಾರೂಢಸ್ಯ ತಶ್ಚೈವ ಶಮಃಕಾರಣ ಮುಚ್ಚತೆ, ಆವಾಗ ಅವನಿಗೆ ಶಮ ಇದ್ರೆ ಸಾಕು. ಉತ್ತಮರ ಸೇವೆ ಬೇಕೇ ಬೇಕು, ಉತ್ತಮರ ಆಜ್ಞಾ ಪರಿಪಾಲನೆ, ಅದರ ಜೊತೆಗೆ ಶಮ ಅಂತಂದರೆ ಪರಮಾತ್ಮನಲ್ಲೇ ಮನಸ್ಸಿಟ್ಟು ತನ್ನ ಕಾರ್ಯವನ್ನು ತಾನು ಮಾಡ್ತಾ ಇರೋದು, ತಪಸ್ಸನ್ನು ಮಾಡ್ತಾ ಇರೋದು. ಯಾವಾಗ ಸಮಾಧಿ ಅವಸ್ಥೆಗೆ ಅವನು ತಯಾರಾದಾಗ, ಅಷ್ಟಾಗಿಲ್ಲ ಅಂತಾದರೆ ಆವಾಗ ಈ ನಾನಾ ಜನ ಶುಶ್ರೂಷ ಮಾಡಲೇಬೇಕು. ಯದಾ ಅಹಿನೇಂದ್ರಿಯಾರ್ಥೇಶು ನ ಕರ್ಮಸ್ವನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯೋಗಾರೂಢ ಅಂದರೆ ಅರ್ಥ ಏನು? ಯಾವಾಗ ಯೋಗಾರೂಢನಾಗ್ತಾನೆ, ಯಾವಾಗ ಅವನು ನಾನಾ ಜನ ಶುಶ್ರೂಷೆಯನ್ನು ಬಿಟ್ಟು ಕೇವಲ ಉತ್ತಮರ ಸೇವೆ ಮತ್ತು ತಪಸ್ಸು ಇದನ್ನು ಮಾಡಬಹುದು ಅಂತಂದರೆ, ಅವನ ಮನಸ್ಸು ಇಂದ್ರಿಯದ ಭೋಗದಲ್ಲಿ ಯಾವಾಗಲೂ ಒಂದು ಕ್ಷಣವೂ ಕೂಡ ಆಸಕ್ತವಾಗಬಾರದು, ಒಂದು ಕ್ಷಣವೂ ಆಸಕ್ತವಾಗಬಾರದು. ಮೊನ್ನೆ ಹೇಳಿದೆ, ನೀರಿನಲ್ಲಿ ಹಾಕಿದಂಥ ಬೆಣ್ಣೆ ಇದ್ದಾಗಿರ್ತಾರೆ, ಯಾವುದರ ಲೇಪವೂ ಇಲ್ಲ, ಯಾವುದನ್ನೂ ಹಚ್ಚಿಕೊಳ್ಳೋದಿಲ್ಲ, ಅಂಥ ಮಾನಸಿಕ ಸ್ಥಿತಿ ಬಂತು ಅಂತಂದರೆ ಅವನಿಗೆ ಯೋಗಾರೂಢ ಅಂತ ಆವಾಗ ಕರೀತಾರೆ. ಅಂಥ ಯೋಗಾರೂಢನು ಶಮಾದಿಗಳನ್ನು ಅನುಷ್ಠಾನ ಮಾಡಿಕೊಂಡಿದ್ದರೆ ಸಾಕು. ಹೀಗೆ ಯೋಗಾರೂಢನಾಗಲಿಕ್ಕೆ ಇನ್ನೊಂದು ಮುಖ್ಯವಾದದ್ದು ಕಾರಣ ಅಂತಂದರೆ ಮನಸ್ಸನ್ನು ನಿಗ್ರಹ ಮಾಡಬೇಕು. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್, ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಈ ಶ್ಲೋಕದಲ್ಲಿ ಬಹಳ ಎಚ್ಚರಿಕೆಯಿಂದ ಜಾಗರೂಕನಾಗಿ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಬೇಕು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳೋದು ಅಂತಂದರೆ ಆತ್ಮಶಬ್ದ ಇದೆ ಇಲ್ಲಿ. ಆತ್ಮಶಬ್ದಕ್ಕೆ ಅನೇಕ ಅರ್ಥ. ಆತ್ಮನ ಅಂದರೆ ಪರಮಾತ್ಮನಿಂದ, ಆತ್ಮಾನಂ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಬೇಕು. ನಾತ್ಮಾನಂ ಅವಸಾದಯೇ, ಒಳ್ಳೆ ದೇಹವನ್ನು ಪಡ್ಕೊಂಡು ಬಂದಾಗ ಆ ಜೀವನನ್ನು ತಾನು, ನಮ್ಮ ಜೀವವನ್ನು ನಾವು ದುಃಖಕ್ಕೆ ಗುರಿ ಮಾಡಬಾರದು, ಪರಮಾತ್ಮನ ಅನುಗ್ರಹದಿಂದ ಈ ಆತ್ಮನನ್ನು ಉದ್ಧಾರ ಮಾಡಿಕೊಳ್ಬೇಕು. ಆ ಪರಮಾತ್ಮನೇ ನಮಗೆ ಬಂಧು, ನಾವು ಅವನ ಅನುಗ್ರಹ ಸಂಪಾದನೆ ಮಾಡದಿದ್ದರೆ ಅವನು ರಿಪುವಾಗಿ ಬಿಡ್ತಾನೆ. ಇನ್ನೊಂದು ಅರ್ಥ ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಉದ್ಧರೇದ್ ಆತ್ಮನಾತ್ಮಾನಂ, ನಮ್ಮ ಮನಸ್ಸಿನಿಂದ ನಾವು ನಮ್ಮನ್ನು ಉದ್ಧಾರ ಮಾಡಿಕೊಳ್ಬೇಕು. ಆತ್ಮೈವ ಶ್ಯಾತ್ಮನೋ ಬಂಧು, ಆತ್ಮೈವ ರಿಪುರಾತ್ಮನ ಅಂದ್ರೆ ನಮ್ಮ ಮನಸ್ಸೇ ನಮಗೆ ಮಿತ್ರವೂ ಆಗ್ತದೆ, ನಮ್ಮ ಮನಸ್ಸೇ ನಮಗೆ ಶತ್ರು ಆಗ್ತದೆ. ಯಾವಾಗ ಮಿತ್ರ ಯಾವಾಗ ಶತ್ರು? ಪರಮಾತ್ಮನೂ ಅಷ್ಟೇ, ನಮಗೆ ಮಿತ್ರನೂ ಆಗ್ತಾನೆ, ಬಂಧುವೂ ಆಗ್ತಾನೆ, ಶತ್ರುವೂ ಆಗಿಬಿಡ್ತಾನೆ. ಯಾಕೆ? ಅವನನ್ನು ನಾವು ಆರಾಧನೆ ಮಾಡಿದರೆ ಅವನು ನಮಗೆ ಬಂಧುವಂತೆ ಆಗ್ತಾನೆ. ಹಿಂದೆ ಹೇಳಿದ್ದಾನೆ, ನಿನ್ನೆ ಬಂತು ಆ ಮಾತು, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಯಾರ್ಯಾರು ಎಷ್ಟೆಷ್ಟು ನನ್ನನ್ನು ಹಚ್ಚಿಕೊಳ್ತಾರೋ ನಾನು ಅಷ್ಟೇ ಅವರನ್ನು ಹಚ್ಚಿಕೊಳ್ತೀನಿ. ಅವರು ನನ್ನನ್ನು ಬಿಟ್ಟರೆ ನಾನು ಅವರನ್ನು ಬಿಡ್ತೇನೆ ಅಂತ, ಅವರು ನನ್ನನ್ನು ಹಿಡ್ಕೊಂಡ್ರೆ ನಾನು ಅವರನ್ನು ಹಿಡ್ಕೊಂಡಿರ್ತೇನೆ. ಹಾಗೆ ಮನಸ್ಸು ಕೂಡ ಶತ್ರುವಾಗ್ತದೆ, ಮಿತ್ರನೂ ಆಗ್ತದೆ. ಯಾವಾಗ? ಒಳ್ಳೆ ಆಹಾರವನ್ನು ಮನಸ್ಸಿಗೆ ಹಾಕಬೇಕು, ಒಳ್ಳೆ ವಿಚಾರ ಹಾಕಬೇಕು ಮನಸ್ಸಿಗೆ. ಒಳ್ಳೆ ವಿಚಾರಗಳು ಬರ್ತಾ ಇದ್ರೆ ಆ ಮನಸ್ಸು ನಮಗೆ ತಾರಕ ಆಗಿಬಿಡ್ತದೆ. ಒಳ್ಳೆ ವಿಚಾರಗಳನ್ನು ಮನಸ್ಸಿಗೆ ಹಾಕಲಿಲ್ಲ ಅಂತಾದ್ರೆ ಅದೇ ಮನಸ್ಸು ನಮಗೆ ಮಾರಕ ಆಗಿಬಿಡ್ತದೆ. ಇದಕ್ಕೆ ನಿದರ್ಶನವಾಗಿ ಭಾಗವತದಲ್ಲಿ ಬಂದಿರೋದು, ಮನೋಭಿಮಾನಿಗಳಾಗಿರ್ತಕ್ಕಂಥವರು ರುದ್ರದೇವರು, ಅವರು ಮನೋನಿಯಾಮಕರು. ಅವರೆಲ್ಲ ತಮ್ಮ ಜೀವನವನ್ನ ಇನ್ನೊಬ್ಬರಿಗೆ ಶಿಕ್ಷಣಕ್ಕಾಗಿ ತೋರಿಸ್ತಾ ಇದ್ದಾರೆ. ಮನೋಭಿಮಾನಿಗಳಾದ ರುದ್ರದೇವರು, ಅವರು ಅಶ್ವತ್ಥಾಮರಾಗಿ ಹುಟ್ಟಿದರು ಒಂದು ಅವತಾರ. ಅದೇ ರುದ್ರದೇವರಿಗೆ ಇನ್ನೊಂದು ಅವತಾರ ಶುಕಮನುಗಳು. ಮನೋಭಿಮಾನಿಗಳಾದ ರುದ್ರದೇವರೇ ಶುಕಾಚಾರ್ಯ, ಭಾಗವತವನ್ನ ಜಗತ್ತಿಗೆ ಕೊಟ್ಟವರೇ ಅವರು, ಪರೀಕ್ಷಿತ್ ರಾಜನನ್ನು ಉದ್ಧಾರ ಮಾಡಿದವರು ಅವರು. ಅದೇ ಮನೋಭಿಮಾನಿ ರುದ್ರದೇವರು ಅಶ್ವತ್ಥಾಮರಾದಾಗ ಪರೀಕ್ಷಿತ್ ರಾಜನಿಗೆ ಶತ್ರುವಾಗಿಬಿಟ್ರು. ಅದೇ ರುದ್ರದೇವರು ಶುಕಾಚಾರ್ಯರಾದಾಗ ಪರೀಕ್ಷಿತ್ ರಾಜನಿಗೆ ಮಿತ್ರನಂತೆ ಉದ್ಧಾರ ಮಾಡಲಿಕ್ಕೆ ಬಂದರು. ಒಂದು ಕಾಲದಲ್ಲಿ ಶತ್ರು ಆದರು, ಒಂದು ಕಾಲದಲ್ಲಿ ಮಿತ್ರರಾದರು. ಯಾಕೆ? ಅಶ್ವತ್ಥಾಮರಾಗಿದ್ದಾಗ ರುದ್ರದೇವರು ಅಶ್ವತ್ಥಾಮ ಅವತಾರ ಮಾಡಿದಾಗ ಅವರು ಯಾರ ಜೊತೆಗಿದ್ದರು, ಅವರಿಗೆ ಆಹಾರ ಏನು? ದುರ್ಯೋಧನನ ಅನ್ನ. ಅದೇ ಅವರು ಶುಕಾಚಾರ್ಯರಾಗಿ ವೇದವ್ಯಾಸದೇವರ ಮಕ್ಕಳಾಗಿ ಅವತಾರ ಮಾಡಿದಾಗ, ಶುಕಾಚಾರ್ಯರಾದಾಗ ಅವರು ಬರೇ ಭಾಗವತಾಮೃತವನ್ನೇ ಪಾನ ಮಾಡಿದರು. ಭಾಗವತಾಮೃತ ಪಾನ ಮಾಡಿದ್ದರಿಂದ ಪರೀಕ್ಷಿತ್ ರಾಜನನ್ನು ಉದ್ಧಾರ ಮಾಡುವಂತಹ ರೀತಿ ಮಿತ್ರರಾದರು. ಇಡೀ ಜಗತ್ತೇ ಶುಕಾಚಾರ್ಯರನ್ನ ಕೊಂಡಾಡು. ಹಾಗಾಯ್ತು, ಅವರನ್ನು ಧ್ಯಾನ ಮಾಡದೆ ನಮಸ್ಕಾರ ಮಾಡದೆ ಭಾಗವತವೇ ಇಲ್ಲ ಅಂತಹ ಸ್ಥಾನಕ್ಕೆ ಬಂತು. ಅದೇ ಅಶ್ವತ್ಥಾಮಾಚಾರ್ಯರಾಗಿದ್ದಾಗ ದುರ್ಯೋಧನನ ಪಕ್ಷಪಾತಿಗಳಾಗಿ ಪಾಂಡವರ ವಿರೋಧಿಗಳಾದರೂ ಪರೀಕ್ಷಿತ್ ರಾಜನನ್ನ ಅಶ್ವತ್ಥಾಮಾಚಾರ್ಯ ಸಂಹಾರ ಮಾಡಲಿಕ್ಕೂ ಬಂತು. ಇದೇ ಆತ್ಮೈವಶ್ಯಾತ್ಮನೋ ಬಂಧು, ಆತ್ಮೈವರಿ ಪುರಾತ್ಮನಃ ಅಂತಂದ್ರೆ ನಮ್ಮ ಮನಸ್ಸೇ ನಮಗೆ ಬಂಧುವೂ ಆಗ್ತದೆ, ಮಿತ್ರನೂ ಆಗ್ತದೆ. ಆತ್ಮ ಶಬ್ದಕ್ಕೆ ಇನ್ನೊಂದು ಅರ್ಥ ದೇಹ ಅಂತಲೂ ಅರ್ಥ ಇದೆ. ನಮ್ಮ ದೇಹವೇ ನಮಗೆ ಮಿತ್ರವೂ ಆಗ್ತದೆ, ಶತ್ರುವೂ ಆಗ್ತದೆ. ಯಾವಾಗ? ಆ ದೇಹವನ್ನ ನಾವು ಒಳ್ಳೆ ಆಹಾರಾದಿಗಳಿಂದ ರಕ್ಷಣೆ ಮಾಡಿಕೊಂಡ್ರೆ ಅದು ನಮ್ಮ ಉದ್ಧಾರಕ್ಕೆ ಕಾರಣ ಆಗ್ತದೆ, ಬಂಧು ಆಗ್ತದೆ. ಸಾಧನೆಗೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತಾರೆ. ಧರ್ಮಾನುಷ್ಠಾನ ಮಾಡಬೇಕಾದ್ರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಶರೀರವನ್ನು ಚೆನ್ನಾಗಿ ನೋಡ್ಕೋಬೇಕು. ಸುಮ್ಮನೆ ಶರೀರವನ್ನು ನಾವು ರೋಗ ರುಜಿನಾದಿಗಳಿಗೆ ತುತ್ತು ಮಾಡಿ ಹಾಳು ಮಾಡಿಕೊಂಡು ಬಿಟ್ರೆ ಮುಂದೆ ಧರ್ಮಾನುಷ್ಠಾನ ಮಾಡಲಿಕ್ಕೆ ಆಗೋದು. ಅದರಿಂದ ಶರೀರವೇ ನಮಗೆ ಬಂಧುವೂ ಆಗ್ತದೆ, ಶತ್ರುವೂ ಆಗ್ತದೆ. ಆ ಶರೀರವನ್ನು ರಕ್ಷಣೆ ಮಾಡಿಕೊಳ್ಬೇಕು, ಆತ್ಮನನ್ನು ರಕ್ಷಣೆ ಮಾಡಿಕೊಳ್ಬೇಕು, ಪರಮಾತ್ಮನನ್ನು ಆರಾಧನೆ ಮಾಡಬೇಕು. ಈ ರೀತಿ ಮಾಡಿ ಯೋಗಾರೂಢನಾಗಬೇಕು ಅಂತ ಹೇಳ್ತಾರೆ. ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ. ಆತ್ಮನನ್ನ ಗೆದ್ದವನು, ಪ್ರಶಾಂತನಾದವನು, ಅವನು ಯಾವುದೇ ದ್ವಂದ್ವಗಳು ಬರಲಿ ಅದಕ್ಕೆ ವಿಚಲಿತನಾಗೋದಿಲ್ಲ, ಅದೇ ರೀತಿ ಇರ್ತಾನೆ, ಒಂದೇ ರೀತಿ ಇರ್ತಾನೆ. ಜ್ಞಾನ ವಿಜ್ಞಾನ ತೃಪ್ತ ಆತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಠಾಶ್ಮ ಕಾಂಚನ. ಶೀತ ಉಷ್ಣ ಸುಖ ದುಃಖ ಎಲ್ಲದರಲ್ಲಿಯೂ ಕೂಡ ಏಕರೂಪದಿಂದ ಇರ್ತಾನೆ, ವಿಕಾರವಾಗುವುದಿಲ್ಲ. ಜ್ಞಾನ ವಿಜ್ಞಾನಗಳಿಂದಲೇ ಅವನಿಗೆ ತೃಪ್ತಿ, ಬೇರೆ ಆಹಾರಾದಿಗಳಿಂದಲ್ಲ. ಜ್ಞಾನ ವಿಜ್ಞಾನ ಮುಂದೆ ಬರ್ತದೆ ಮುಂದಿನ ಅಧ್ಯಾಯದಲ್ಲಿ. ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೇನು, ಪರಮಾತ್ಮನಿಗೆ ಸಂಬಂಧಪಟ್ಟದ್ದು ಎರಡೂ ಕೂಡ. ಒಂದು ಸಾಧಾರಣ ಜ್ಞಾನ, ವಿಶೇಷ ಜ್ಞಾನ, ಅದರಿಂದಲೇ ತೃಪ್ತಿ. ಕೂಟಸ್ಥ ನಿರ್ವಿಕಾರನಾಗಿರ್ತಾನೆ, ಇಂದ್ರಿಯ ನಿಗ್ರಹ ಇರ್ತದೆ. ಮತ್ತು ಸಮಲೋಷ್ಠಾಶ್ಮ ಕಾಂಚನ. ಲೋಷ್ಠ ಅಂದ್ರೆ ಮಣ್ಣಿನ ಹೆಂಟೆ, ಅಶ್ಮ ಅಂದ್ರೆ ಕಲ್ಲು, ಕಾಂಚನ ಅಂತಂದ್ರೆ ಬಂಗಾರ. ಮಣ್ಣು ಕಲ್ಲು ಬಂಗಾರ ಅದು, ಅದರಲ್ಲೆಲ್ಲ ಸಮಬುದ್ಧಿ ಇಟ್ಟಿರ್ತಾನೆ. ಅಂದ್ರೆ ಮಣ್ಣಾದರೂ ಅಷ್ಟೇ, ಮಣ್ಣಿನ ಮನೆ ಆದರೂ ಅಷ್ಟೇ, ಕಲ್ಲಿನ ಮನೆ ಆದರೂ ಅಷ್ಟೇ, ಬಂಗಾರದ ಮನೆ ಆದರೂ ಅಷ್ಟೇ, ಸಮಲೋಷ್ಠಾಶ್ಮ ಕಾಂಚನ. ಅದರಲ್ಲಿ ಅವನಿಗೆ ಏನು ವ್ಯತ್ಯಾಸ ಇಲ್ಲ, ಅದರಿಂದ ಅವನು ವ್ಯತ್ಯಾಸ ಮಾಡಿಕೊಳ್ಳೋದು. ಪರಮಾತ್ಮನ ತತ್ವ ಬೇಕು, ಭಗವಂತನ ಜ್ಞಾನ ವಿಜ್ಞಾನದಿಂದ ತೃಪ್ತಿ ಹೊರತು ಕಾಂಚನಾದಿಗಳಿಂದ ತೃಪ್ತಿ ಇರೋದು. ರೈಕೋರು ಅಂತ ಒಬ್ಬರದು ಉಪನಿಷತ್ನಲ್ಲಿ ಉಲ್ಲೇಖ ಬರ್ತದೆ. ಆ ರೈಕೋರ್ ಹಾಗೇ ಇದ್ರು, ಸಮಲೋಷ್ಠಾಸ್ಮ ಕಾಂಚನ. ಇದು ಜ್ಞಾನಶ್ರುತಿ, ಈ ಆರನೇ ಅಧ್ಯಾಯದಿಂದಲೇ ಜ್ಞಾನಶ್ರುತಿ ಉದ್ಧಾರ ಆದದ್ದಂತೆ. ಆರನೇ ಅಧ್ಯಾಯ ಭಗವದ್ಗೀತೆ ಜ್ಞಾನಶ್ರುತಿ ಅಂತ. ಪ್ರತಿಷ್ಠಾನಪುರ ಅಂತ ಒಂದು ಊರು ನರ್ಮದಾ ನದಿ ತೀರದಲ್ಲಿ, ಆ ಪ್ರತಿಷ್ಠಾನಪುರದ ಜ್ಞಾನಶ್ರುತಿ ಉದ್ಧಾರ ಆದದ್ದೇ ಈ ಆರನೇ ಅಧ್ಯಾಯದಿಂದ. ಅವನು ಜ್ಞಾನಶ್ರುತಿ ಭಾರೀ ಕೆಲಸ ಮಾಡಿದ್ದ, ಧರ್ಮಛತ್ರ ಕಟ್ಟಿಸೋದು, ನೀರಿನ ಮಳಿಗೆಗಳು ಎಲ್ಲ ಬೇಕಾದಷ್ಟು, ಕೆರೆ ಬಾವಿ ತೋಡಿಸೋದು, ಯಜ್ಞಯಾಗಗಳನ್ನು ಮಾಡಿ ಭಾರೀ ಕೀರ್ತಿವಂತನಾಗಿದ್ದ. ಒಮ್ಮೆ ಹಂಸಗಳು ಆಕಾಶ ಮಾರ್ಗದಿಂದ ಹೋಗುವಾಗ ಒಂದು ಹಂಸ ಮುಂದೆ ಮುಂದೆ ಬೇಗ ಹೋಗ್ತಿತ್ತಂತೆ. ಹಿಂದಿನ ಹಂಸ ಮುಂದಿನ ಹಂಸಕ್ಕೆ ಹೇಳಿತು, ನೀನು ಅಷ್ಟು ವೇಗವಾಗಿ ಹೋಗಬೇಡ, ಮೈ ಮರೆತು, ಮೈ ಮೇಲೆ ಎಚ್ಚರಿಕೆ ಇರಲಿ, ಅಲ್ಲಿ ಜ್ಞಾನಶ್ರುತಿ ಎನ್ನುವ ರಾಜನ ಅರಮನೆ ಇದೆ, ಅವನು ಉಪ್ಪರಿಗೆ ಮೇಲೆ ಮಲ್ಕೊಂಡಿದ್ದಾನೆ, ಅವನನ್ನು ದಾಟಿದೆ ಅಂತ ಆದರೆ ನೀನು ಸುಟ್ಟು ಹೋಗ್ತಿದ್ದಿ ಅಂತ ಅಂತದ್ದು ಹಿಂದಿನ ಹಂಸ. ಮುಂದಿನ ಹಂಸಕ್ಕೆ ಹೇಳಿತು, ಜ್ಞಾನಶ್ರುತಿ ಮನೆ ಮೇಲೆ ಹಾರಬೇಡ, ಆಕಾಶದಿಂದ ಹೋಗುವಾಗ ಬಳಸ್ಕೊಂಡು ಹೋಗು, ಬಳಸು ಮಾರ್ಗದಲ್ಲಿ ಹೋಗು, ಸುಟ್ಟು ಹೋಗ್ತಿದ್ದಿ ಅಂತ. ಅಷ್ಟೊತ್ತಿಗೆ ಜ್ಞಾನಶ್ರುತಿಯ ಮನೆ ಬಂದಿತ್ತು. ಹಿಂದಿನ ಹಂಸ ಮುಂದಿನ ಹಂಸಕ್ಕೆ ಹೇಳಿದ್ದು ಜ್ಞಾನಶ್ರುತಿ ರಾಜನ ಕಿವಿಗೆ ಬಿತ್ತು. ಭಾರಿ ಹೆಮ್ಮೆ ಬಂತು ಅದಕ್ಕೆ, ಆ ರಾಜನಿಗೆ. ಓ, ನನ್ನನ್ನು ಅತಿಕ್ರಮಣ ಮಾಡಿದರೆ ಸುಟ್ಟೋಗ್ತದಂತೆ ಹಂಸ, ಹಿಂದಿನ ಹಂಸ ಎಚ್ಚರಿಕೆ ಕೊಡ್ತಾ ಇದೆ, ಎಷ್ಟು ಕೀರ್ತಿ ಬಂದಿದೆ ನನಗೆ, ನನ್ನ ವರ್ಚಸ್ಸು ಅಂತ ಅಹಂಕಾರ ಪಟ್ಟ. ಅಷ್ಟೊತ್ತಿಗೆ ಮುಂದಿನ ಹಂಸ ಹೇಳಿದ್ದು ಅವನ ಕಿವಿಗೆ ಬಿತ್ತು. ಮುಂದಿನ ಹಂಸ ಹೇಳಿದಂತೆ, ಈ ಜ್ಞಾನಶ್ರುತಿ ಏನು ಮಹಾ, ಇವನ ಮೇಲೆ ಮನೆ ಮೇಲಿಂದಲೇ ಹಾರಿ ಹೋಗ್ತೇನೆ ನಾನು, ಅವನ ಮೇಲೆ ಹಾರಿ ಹೋಗ್ತೇನೆ, ಯಾಕೆ ನಾನೇನು ಸುಡೋದಿಲ್ಲ. ಆ ರೈಕ್ವ ಮುನಿ ಅಂತ ಒಬ್ಬ ಇದ್ದಾನಲ್ಲ, ಅವನನ್ನು ಅತಿಕ್ರಮಣ ಮಾಡಿದರೆ, ಅವನ ತಲೆ ಮೇಲೆ ಹಾರಿ ಹೋದರೆ ಸುಟ್ಟು ಹೋದೇನು. ಜ್ಞಾನಶ್ರುತಿ ಯಾವ ವ್ಯಕ್ತಿ, ಅಂಥ ದೊಡ್ಡವನೇ ನೀವು, ಏನಾಗೋದಿಲ್ಲ, ಹೋಗ್ತೇನೆ ಅಂತ ಹೇಳಿ ಜ್ಞಾನಶ್ರುತಿಯ ಮನೆ ಮೇಲಿನಿಂದಲೇ ಹಾರಿ ಹೋಯಿತು. ಹಿಂದಿನ ಹಂಸ ಹೇಳುವಾಗ ಭಾರಿ ಹೆಮ್ಮೆ ಆಗಿತ್ತು, ಅವನಿಗೆ ಅಹಂಕಾರ ಬಂದಿತ್ತು. ಇದು ಅನಾದರ ಮಾಡಿ ತಿರಸ್ಕಾರ ಮಾಡಿ ಹಾರಿ ಹೋಯಿತು, ಸುಟ್ಟು ಹೋಗಲಿಲ್ಲ, ಏನಿಲ್ಲ, ಇವನಿಗೆ ಸುಡ್ಲಿಕ್ಕೆ ಶುರುವಾಯಿತು ಅಷ್ಟೆ. ಇವನಿಗೂ ಅವಮಾನದಿಂದ ಇವನು ಸುಟ್ಟು ಬೆಂದು ಆ ರೀತಿ ಆಗಿಬಿಟ್ಟ, ಬಹಳ ದುಃಖ ಆಯಿತು. ಸಾರಥ್ಯನ ಕರೆದು ಹೇಳ್ತಾನೆ, ಆ ಹಂಸ ಅನಾದರ ಮಾಡಿತು, ನನ್ನನ್ನು ಅತಿಕ್ರಮಣ ಮಾಡಿತು, ಅದಕ್ಕೆ ಏನೂ ಆಗಲಿಲ್ಲ, ನನ್ನ ವರ್ಚಸ್ಸು ಆ ರೈಕ್ವನ ವರ್ಚಸ್ಸಿಗಿಂತ ಕಡಿಮೆಯಂತೆ, ಯಾರದು ರೈಕ್ವ ಹುಡುಕೊಂಡ್ವ ಅಂತ. ಅವನೆಲ್ಲ ಕಡೆ ಹುಡುಕಿದಾಗ ಆ ರೈಕ್ವ ಎಲ್ಲೆಲ್ಲೂ ಸಿಗಲಿಲ್ಲ. ಕೊನೆಗೆ ಅವನು ಸಿಕ್ಕಿದ್ದು ಎಲ್ಲಿ ಅಂತಂದರೆ ಕಾಶ್ಮೀರದ ಒಂದು ಅರಮನೆ, ಇದು ಹೆಬ್ಬಾಗಿಲಿನಲ್ಲಿ, ಆ ಊರಿನ ಹೆಬ್ಬಾಗಿಲಿನಲ್ಲಿ ಒಂದು ಹೆಬ್ಬಾಗಿಲಿನ ಪಕ್ಕದಲ್ಲಿ ಒಂದು ಎತ್ತಿನ ಬಂಡಿ ಇತ್ತಂತೆ. ಅದರ ಕೆಳಗಡೆ ಒಂದು ಗೋಣಿ ಚೀಲ ಹಾಸಿಕೊಂಡು ಅಲ್ಲಿ ಮೈಯೆಲ್ಲ ಕಜ್ಜಿ ಕೊಳೆ ಆ ಕಜ್ಜಿ ತೋರಿಸ್ಕೊಳ್ತಾ ಕೂತಿದ್ದಾನೆ. ಅವನು ರೈಕ್ವ ಅಂತ ಗೊತ್ತಾಯ್ತು. ನಿನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ, ಬಂದು ಹೇಳಿದ ಹೀಗೆ ರೈಕ್ವ ಸಿಕ್ಕ ಅಂತ. ಅವನು ಹೇಗಿದ್ದ ಏನು ಅಂತ ಕೇಳಿದ್ರೆ, ಅತೀ ಬಡವ ಭಿಕ್ಷುಕ, ಎತ್ತಿನ ಬಂಡಿ ಕೆಳಗಡೆ ಕೂತ್ಕೊಂಡು ಒಂದು ಗೋಣಿ ಚೀಲ ಹಾಸಿಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನೆ, ಕಜ್ಜಿ ತೋರಿಸ್ಕೋತಾ ಇದ್ದ. ಆಗ ಜ್ಞಾನಶ್ರುತಿ ಸಾಕಷ್ಟು ಬಂಗಾರ ಬೆಳ್ಳಿ ಹಣ ಸಂಪತ್ತು ಎಲ್ಲ ತಗೊಂಡು ಬಂದಂತೆ. ಅವನಿಗೆ ಕೊಟ್ಟು ಅವನಲ್ಲಿರೋ ತತ್ವಜ್ಞಾನ ಪಡೀಬೇಕು ಅಂತ ತರ್ತಾನೆ. ತಂದಾಗ ಆ ರೈಕ್ವ ಮುನಿ ಅವಹೇಳನ ಮಾಡಿಬಿಡ್ದ, ಎಲ್ಲ ನೀನೇ ತಗೊಂಡು ಹೋಗು ಅಂದ್ಬಿಟ್ಟು, ಎಲ್ಲ ವಾಪಸ್ ತಗೊಂಡು ಹೋಗು, ನನಗೊಂದು ಬೇಡ ಅಂತ. ಇವನನ್ಕೊಂಡ ತಂದದ್ದು ಕಡಿಮೆ ಆಯ್ತೇನೋ ಅಂತ ಭಾವಿಸಿ ಮತ್ತೆ ಮನೆಗೆ ಬಂದು ಇನ್ನಷ್ಟು ಸಾಮಾನು ತಗೊಂಡು ಬಂದ. ಬೇಕಾದಷ್ಟು ಆ ದನಗಳು ಇದನ್ನೆಲ್ಲ ತಗೊಂಡು, 1000 ಗೋವುಗಳು, ಪುನಃ ಬೆಳ್ಳಿ ಬಂಗಾರ ಎಲ್ಲ ತಗೊಂಡು ಬಂದಿದ್ದಾನೆ. ಮತ್ತೆ ಸಿಟ್ಟು ಬಂತು ರೈಕ್ವ ಮುನಿಗಳಿಗೆ, ಇದೇ ಮುಖದಿಂದ ಬರ್ತೀಯಲ್ಲ ಅಂತ, ನಿನಗೆ ಬೇಕಾದದ್ದು ಜ್ಞಾನ, ನನ್ನ ಹತ್ರ ಜ್ಞಾನ ಪಡಲಿಕ್ಕೆ ಬಂದಿದ್ದಿ, ಹಣ ತಗೊಂಡ್ಯಾಕೆ ಬಂದಿ ಅಂತ ಕೇಳ. ನಿನಗೆ ಜ್ಞಾನ ಬೇಕಾಗಿದ್ರೆ ನನ್ನ ಶುಶ್ರೂಷೆ ಮಾಡು, ಗುರು ಶುಶ್ರೂಷೆಯ ವಿದ್ಯೆ, ನನ್ನ ಶುಶ್ರೂಷೆ ಮಾಡಿ ವಿದ್ಯೆ ಸಂಪಾದನೆ ಮಾಡು, ಈ ಹಣದಿಂದ ವಿದ್ಯೆಯನ್ನು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬೈತಾರೆ. ಆಮೇಲೆ ಅವನು ಒಂದು ವರ್ಷ ಅಲ್ಲಿದ್ದು ಶುಶ್ರೂಷೆ ಮಾಡಿ ಸಮರ್ಗ ವಿದ್ಯೆ ಅಂತನ್ನುವಂತಹ ಒಂದು ವೇದ ವಿದ್ಯೆಯನ್ನು ಕಲಿತ ಅಂತ ಕಥೆ ಬರ್ತದೆ ಉಪನಿಷತ್ನಲ್ಲಿ. ವಾಯುದೇವರಿಗೆ ಸಂವರ್ಗ ಅಂತ ಹೆಸರು. ಏನಭ್ರು ವಿಭ್ರಮಸ್ತೆ ಅಂತ ಅದರಲ್ಲೆಲ್ಲ ಹೇಳಿದ್ದಾರೆ. ಅಭಯನಭೋ ಭೂರಿ ಭೂಭೃದ್ ವಿಭೂತಿ ಭ್ರಾಜಿಷ್ಣುರ್ ಭೂರ್ಭೂಣಾಂ ಭವನಮಿ ವಿಭೋ ಅಭೇದಿ ಬಭ್ರೇ ಬಭೂವೆ. ಎಲ್ಲ ಲೋಕ ಸಾಭ್ರೋಷ್ಣಾಧೀಶಿ ಶುಭ್ರ ಪ್ರಭಂ ಅಭಯ ನಭಃ ಭೂರಿ ಭೂಭೃದ್ ವಿಭೂತಿ ಭ್ರಾಜಿಷ್ಣುರ್ ಭೂಹು ಋಭೂಣಾಂ ಭವನಮಿ ವಿಭೋ ಭೇದಿ ಬಭ್ರೇ ಬಭೂವೆ. ಪ್ರಾಣದೇವರು ಆ ವಾಯುದೇವರು ಈ ಮೋಡ ಚಂದ್ರ ಸೂರ್ಯ ಎಲ್ಲರಿಂದ ಕೂಡಿದಂಥ ನಭೋಲೋಕ, ಆಮೇಲೆ ಪರ್ವತಾದಿಗಳಿಂದ ಕೂಡಿದಂಥ ಭೂಲೋಕ ಮತ್ತು ದೇವಲೋಕ. ರಘೂಣಾಂ ಭವನಮಪಿ ವಿಭೋ ಅಭೇದಿ ಬಭ್ರೆ ಬಭುವೆ, ಅದನ್ನು ಸೃಷ್ಟಿನೂ ಮಾಡ್ತಾರೆ ವಾಯುದೇವರು. ಇಡೀ ಈ ಮೂರು ಲೋಕಗಳನ್ನು ಪರಿಪಾಲನೆ ಮಾಡ್ತಾರೆ, ಮೂರು ಲೋಕವನ್ನು ಸಂಹರಿಸ್ತಾರೆ, ಅಂಥ ಶಕ್ತಿ ಇದೆ ವಾಯುದೇವರಿಗೆ ಅಂತ ಅವರ ಮಹಿಮೆಯನ್ನು ಆ ಸಂವರ್ಗವಿದ್ಯೆಯನ್ನೇ ಆ ಶ್ಲೋಕದಲ್ಲಿ ಹೇಳಿದ್ದಾರೆ. ಸಾಬ್ರೋಷ್ಣ ಭೀಷಿ ಶುಭ್ರ ಅನ್ನೋ ಶ್ಲೋಕದಲ್ಲಿ ಅದಕ್ಕೆ ಸಂವರ್ಗ ಅಂತ ವಾಯುದೇವರು ಹೆಸರು. ಮೂರು ಲೋಕವನ್ನು ಸಂಹಾರ ಮಾಡುವವರು ಅಂತಹ ಶಕ್ತಿ ಇದೆ, ಆದ್ದರಿಂದ ಸಂವರ್ಗ ಅಂತ ಕರೀತಾರೆ. ಅದನ್ನು ಹೇಳ್ಕೊಟ್ರಂತೆ ರೈಕ್ವರು, ಅವರಿಗೆ ನಿದರ್ಶನವಾಗಿ ಈ ಶ್ಲೋಕ ಬಂದಿರೋದು. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ, ಇಂದ್ರಿಯ ನಿಗ್ರಹ ಮಾಡಿಕೊಂಡಿದ್ದಾರೆ. ಅಂಥ ಪ್ರಸಂಗ ಬಂದರೂ ಕೂಡ ನಾನು ಹೀಗೆ ಭಿಕ್ಷೆ ಬೇಡೋ ಪ್ರಸಂಗ ಬಂತು ಅಂತ ಅವರಿಗೇನು ಮನಸ್ಸಿನಲ್ಲಿ ವಿಕಾರ ಇಲ್ಲ, ನಿರ್ವಿಕಾರ ಚಿತ್ತರಾಗಿದ್ದಾರೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಯುಕ್ತ ಯುಕ್ತಿಚ್ಯತೆ ಯೋಗಿ ಸಮಲೋಷ್ಠಾಶ್ಮ ಕಾಂಚನ, ಲೋಷ್ಠ ಅಶ್ಮ ಕಾಂಚನ ಎಲ್ಲ ಅವರಿಗೆ ಒಂದೇ ರೀತಿ. ಸುಹೃನ್ಮಿತ್ರ ಯುದಾಸೀನ ಮಧ್ಯಸ್ಥ ದ್ವೇಷಬಂಧುಷು ಸಾಧುಷ್ವಪಿ ಚ ಪಾಪೀಷು ಸಮಬುದ್ಧಿರ್ವಿಶಿಷ್ಯತೆ. ಒಳ್ಳೆ ಜ್ಞಾನಿಗಳಾಗಿರೋದ್ರಿಂದ ಸುಹೃತ್, ಸುಹೃತ್ ಅಂತಂದ್ರೆ ಸ್ನೇಹಿತರು, ಮಿತ್ರರು. ಕೃಷ್ಣ ಎರಡೆರಡು ಹೇಳ್ತಾನೆ, ಸುಹೃತ್ ಮಿತ್ರ ಅರಿ ಉದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಷ್ವಪಿ ಚ ಪಾಪೇಷು. ಸಮಬುದ್ಧಿಯಾಗಿರ್ತಾನೆ ಯೋಗಾರೂಢ ಅಂದರೆ ಸುಹೃತ್ ಅಂತಂದ್ರೆ ಒಳ್ಳೆ ಹೃದಯ ಉಳ್ಳವರು ಸುಹೃತ್ತುಗಳು. ಮಿತ್ರರು ಅಂತಂದ್ರೆ ನಮ್ಮಿಂದ ಏನಾದರೂ ಒಂದನ್ನು ನಿರೀಕ್ಷೆ ಮಾಡಿ ಉಪಕಾರ ಮಾಡ್ತಕ್ಕಂಥವರು ಮಿತ್ರರು. ಒಳ್ಳೆ ಹೃದಯದಿಂದ ಉಪಕಾರ ಮಾಡುವವರು ಸುಹೃತ್ತುಗಳಂತ. ಈಗ ಸುಹೃತ್ ಬೇರೆ ಮಿತ್ರ ಬೇರೆ, ಆ ಶಬ್ದನೇ ಹೇಳ್ತದೆ ಸುಹೃತ್ ಒಳ್ಳೆ ಹೃದಯ, ಅವರು ಸ್ನೇಹಿತರು ಮಿತ್ರರು. ಅರಿ ಅಂತಂದ್ರೆ ಶತ್ರುಗಳು, ಉಪಕಾರನೂ ಮಾಡೋದಿಲ್ಲ ಅಪಕಾರನೂ ಮಾಡೋದಿಲ್ಲ ಅಂಥವರು ಉದಾಸೀನರು. ಅಪಕಾರ ಮಾಡುವವರು ಅರಿಗಳು, ಉಪಕಾರ ಮಾಡುವವರು ಸುಹೃತ್ ಅಥವಾ ಮಿತ್ರ, ಎರಡೂ ಮಾಡದೇ ಇದ್ದವರು ಉದಾಸೀನರು. ಮಧ್ಯಸ್ಥರು, ಮಧ್ಯಸ್ಥರು ಅಂತಂದ್ರೆ ಎರಡೂ ಮಾಡ್ತಕ್ಕಂಥವ್ರು, ಎರಡರಲ್ಲೂ ಉದಾಸೀನರಾಗಿರ್ತದೆ, ಎರಡೂ ಮಾಡ್ತಿರ್ತಾರೆ. ದ್ವೇಷರು, ಬಂಧು ದ್ವೇಷ ಮಾಡ್ತಕ್ಕವರು, ಬಂಧುಗಳು, ಸಾಧುಗಳು, ಪಾಪಿಗಳು. ಸಮಬುದ್ಧಿ ಅಂತಂದ್ರೆ ಎಲ್ಲರನ್ನೂ ಒಂದೇ ರೀತಿ ನೋಡ್ತಾನೆ ಅಂತ ಅರ್ಥ ಅಲ್ಲ. ಇಲ್ಲಿಯೂ ಕೂಡ ಅವನು ಜ್ಞಾನಿ, ಆದ್ದರಿಂದ ಯೋಗಾರೂಢನಾದವನು. ಅವರವರಿಗೆ ಶಾಸ್ತ್ರೋಕ್ತವಾಗಿ ಅವರವರ ಯೋಗ್ಯತಾನುಸಾರವಾಗಿ ಅವರನ್ನು ಉಪಚರಿಸತಕ್ಕಂಥವು. ಇಂಥವನು ಯೋಗಾರೂಢ ಅಂತ ಅವನನ್ನು ಪ್ರಶಂಸೆ ಮಾಡಿದ್ದಾರೆ. ಯೋಗಿ ಇನ್ನು ಇಷ್ಟು ಹೇಳಿ ಆ ಯೋಗಾರೂಢ ಯಾವ ರೀತಿ ಧ್ಯಾನ ಮಾಡಬೇಕು, ಸಮಾಧಿ ಯೋಗದ ಕ್ರಮ ಏನು ಅಂತ ಹೇಳ್ತಾರೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತ ಏಕಾಕಿ ಯತ ಚಿತ್ತಾತ್ಮ ನಿರಾಶೀರಪರಿಗ್ರಹ. ಧ್ಯಾನಕ್ಕೆ ಕೂಡುವವನು ಮೊದಲು ಏಕಾಂತ ಸ್ಥಳವನ್ನು ಹುಡುಕಬೇಕಂತ. ರಹಸಿ ಸ್ಥಿತ, ಏಕಾಂತ ಸ್ಥಳದಲ್ಲಿ ಧ್ಯಾನಕ್ಕೆ ಕೂಡಬೇಕು. ಏಕಾಕಿ ತಾನು ಒಬ್ಬನೇ ಇರಬೇಕು, ಇಬ್ಬರಿಬ್ಬರು ಮೂರು ಮೂರು ಜನ ಸೇರಿಕೊಂಡು ಧ್ಯಾನ ಮಾಡಲಿಕ್ಕೆ ಅಂತ ಹೋಗಬಾರದು, ಅದು ಹರಟೆಯಲ್ಲಿ ಪ್ರಯೋಸನ ಆಗ್ತದೆ. ಏಕಾಕಿ ಆಗಿರಬೇಕು, ಯಥಚಿತ್ತಾತ್ಮ ದೇಹ ಮತ್ತು ಮನಸ್ಸು ತನ್ನ ನಿಯಂತ್ರಣದಲ್ಲಿರಬೇಕು. ನಿರಾಶ ಅಂದರೆ ಧ್ಯಾನ ಮಾಡಲಿಕ್ಕೆ ಆಗ್ತದೆ, ನಿರಾಶೀರ ಅಪರಿಗ್ರಹ ಯಾವ ಆಸೆಯೂ ಕೂಡ ಇರಕೂಡುದು. ಅಪರಿಗ್ರಹ ಅಂತಂದ್ರೆ ಹೆಚ್ಚು ಸಾಮಗ್ರಿಗಳನ್ನು, ಸಾಧನ ಸಾಮಗ್ರಿಗಳನ್ನು ಇಟ್ಕೊಂಡಿರಬಾರ್ದು. ಮನೆಯಲ್ಲಿ ಏನಾದರೂ ಅತೀ ಸಾಧನ ಸಾಮಗ್ರಿಗಳನ್ನು ಮಾಡ್ಕೊಳ್ಳಿಕ್ಕೆ ಹೋದರೆ ಒಂದಕ್ಕೊಂದು ಒಂದಕ್ಕೊಂದು ಬೆಳೀತದಂತೆ. ಅದರಿಂದ ಅಪರಿಗ್ರಹ ಅಂತಂದರೆ ದಂಡ ಕಮಂಡಲು ಎಷ್ಟು ಬೇಕೋ ಅಷ್ಟು ಧ್ಯಾನ ಮಾಡಿ ಸಮಾಧಿ ಅವಸ್ಥೆಯಲ್ಲಿ ಇರ್ತಕ್ಕಂಥವ್ರಿಗೆ ಅದಕ್ಕಿಂತ ಹೆಚ್ಚು ಇಟ್ಕೊಳ್ಬಾರ್ದು ಅಂತ. ಅದು ಅದರ ಮೇಲೆ ಲಕ್ಷ್ಯ ಹೋಗ್ತದೆ, ಅದರ ಮೇಲೆ ಲಕ್ಷ್ಯ ಹೋಗಿ ಒಂದು ಹಾಸ್ಯಕ್ಕೊಂದು ಕಥೆನೇ ಹೇಳ್ತಿದ್ರು. ಸನ್ಯಾಸಿ ಸಂಸಾರಿಯಾದ ಅಂತ ಒಂದು ಕಥೆ ಹೇಳ್ತಿದ್ರು. ಹೀಗೆ ಒಂದು ಪರ್ಣಕುಟೀರ ಕಟ್ಟಿಕೊಂಡು ಧ್ಯಾನಕ್ಕೆ ಅಂತ ಒಬ್ಬನು ಕೂತನಂತೆ. ಹೆಚ್ಚೇನೂ ಇದ್ದಿಲ್ಲ, ಒಂದೆರಡು ಮೂರು ಶಾಟಿಗಳಷ್ಟೇ ಇಟ್ಕೊಂಡಿದ್ದಂತೆ ವಸ್ತ್ರ. ಆದರೆ ಅಲ್ಲಿ ಇಲಿ ಕಾಟದಿಂದ ಆ ಶಾಟಿಗಳೆಲ್ಲ ತೂತು ಬಿಡ್ಲಿಕ್ಕೆ ಶುರುವಾಯಿತು, ಇಲಿ ತಿಂದು ಹೋಗ್ತಾ ಇತ್ತಂತೆ. ಶಾಟಿಗಳನ್ನೆಲ್ಲ ಇಲಿ ತಿಂತದೆ ಅಂತ ಹೇಳಿ ಅವನು ಇನ್ನೊಂದು ಕಡೆಯಲ್ಲಿ ಆದರೂ ಹೋಗ್ಬೋದಾಗಿತ್ತು ಅಥವಾ ಅದರ ಮೇಲೂ ವ್ಯಾಮೋಹ ಬಿಟ್ಟುಬಿಡ್ಬೋದಾಗಿತ್ತು. ಆ ಇಲಿಗಳನ್ನು ಕೊಲ್ಲಿಕ್ಕೆ ಒಂದು ಬೆಕ್ಕಿರಲಿ ಅಂತ ಬೆಕ್ಕು ಸಾಕಿದ್ದಂತೆ. ಬೆಕ್ಕಿದ್ರೆ ಇಲಿ ತಿಂದು ಬಿಡ್ತದೆ, ನನ್ನ ಶಾಟಿ ಉಳಿತದೆ ಅಂತ. ಸರಿ, ಬೆಕ್ಕೇನೋ ಇತ್ತು, ಬೆಕ್ಕು ಇಲಿಯನ್ನು ತಿಂತಿತ್ತು. ಆದರೆ ಬೆಕ್ಕು ಇಲಿ ತಿಂದರೂ ಕೂಡ ಬೆಕ್ಕಿಗೆ ಹಾಲು ಬೇಕೇ ಬೇಕು, ಹಾಲಿಲ್ಲದೆ ಆಗುವುದಿಲ್ಲ. ಅದು ಇದು ಒಂದು ಗಾದೆ ಹೇಳ್ತಾರಲ್ಲ, ಜನ್ಮ ಪ್ರವೃತ್ತಿ ಗೌರ್ನಾಸ್ತಿ ವಯಸ್ಪಿಬತಿ ನಿತ್ಯಶಃ. ಒಂದು ದಿವಸ ಇಡೀ ಜನ್ಮದಲ್ಲಿ ಒಂದು ದಿನ ಅದು ದನ ಕಟ್ಟಿಲ್ಲ, ಆದರೆ ನಿತ್ಯ ಹಾಲು ಕುಡಿತದಂಥದ್ದು. ಹ್ಯಾಕ್ ಕುಡಿತದ ಅಂತ ಉಪಾಯ ಮಾಡಿ ಅಂತೂ ಇಂತೂ ಹಾಲು ಕುಡಿಯೋದು ಬಿಡೋದಿಲ್ಲ, ಎಲ್ಲಿಂದಲಾದರೂ ಹೋಗಿ ಹೇಗಾದರೂ ಮಾಡಿ ಹಾಲು ಕುಡಿತದೆ. ಆದ್ರೆ ಒಂದಿನ ಹಸು ಕಟ್ಟಿಲ್ಲ, ಅದರ ಅದೃಷ್ಟ ಅಂತಾರೆ. ಅದಕ್ಕೆ ಹಾಲು ಸಿಗ್ತಾ ಇದ್ದಿಲ್ಲ ಆ ಯೋಗಿಯ ಮನೆಯಲ್ಲಿ, ಆ ಸಾಧುವಿನ ಮನೆಯಲ್ಲಿ. ಇಲಿ ಸಾಯಲಿಕ್ಕೆ ಅಂತ ಬೆಕ್ಕೇನೋ ಸಾಕಿದ, ಆದರೆ ಆ ಬೆಕ್ಕಿಗೆ ಹಾಲು ಬೇಕಾಯಿತು, ಹಾಲಿಗೆ ಸಮಸ್ಯೆ ಆಯಿತು, ಅದು ಬರೇ ಒದರ್ತಾ ಇತ್ತಂತೆ. ಅದಕ್ಕೆ ಹಾಲಿಗಾಗಲಿ ಅಂತ ಹೇಳಿ ಒಂದು ಹಸು ಸಾಕಿದ್ನಂತ. ಶಾಟಿ ಉಳಿಲಿ ಅಂತ ಬೆಕ್ಕು ಸಾಕಿದ ಇಲಿನ ಕೊಲ್ಲಕ್ಕೆ, ಇಲಿಗೆ ಹಾಲು ಬೇಕು ಅಂತ ಹೇಳಿ ಒಂದು ಗೋವು ಸಾಕಿದ್ನಂತೆ. ಆ ಗೋವು ಸಾಕಿದ, ಅದರ ಹಾಲು ಕರಿಬೇಕು, ಅದರ ಸಗಣಿ ತೆಗಿಬೇಕು, ಶುಶ್ರೂಷ ಎಲ್ಲ ಮಾಡಬೇಕಲ್ಲ, ಅದು ಅವನಿಗೊಬ್ಬನಿಗಾಗದೇನೆ ಆ ದನ ನೋಡ್ಕೊಳ್ಳಿಕ್ಕೆ ಅಂತ ಒಂದು ಹೆಣ್ಣಾಳು ಇಟ್ಕೊಂಡಂತೆ. ಆಮೇಲೆ ಹೆಣ್ಣಾಳು ಇಟ್ಕೊಂಡ ಮೇಲೆ ತಾನೇ ಮುಂದೆ ಮದುವೆ ಮಾಡಿಕೊಂಡು ಸಂಸಾರಿನೂ ಆಗಿಬಿಟ್ಟನಂತೆ ಅಂತ ಹೇಳ್ತಾರೆ. ಹಾಗೆ ಅಪರಿಗ್ರಹ ಅಂತಂದ್ರೆ ಒಂದೊಂದು ಒಂದೊಂದು ಬೆಳೆಸ್ಕೊಳ್ತಾ ಹೋದ್ರೆ ಒಂದಕ್ಕೊಂದು ಬೆಳೀತದೆ, ಅದಕ್ಕೆ ಅಪರಿಗ್ರಹನಾಗಿರಬೇಕು ಅಂತ. ಆಸೆ ಬಿಟ್ಟಿರಬೇಕು. ಶುಚ ಉದೇಶೆ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ. ಶುದ್ಧವಾದ ದೇಶದಲ್ಲಿ ಕೂತ್ಕೊಳ್ಬೇಕು, ದೇಶ ಶುದ್ಧಿ ಬೇಕು. ದೇಶ ಏನಾದರೂ ಅಶುದ್ಧ ಆಯಿತು ಅಂತಂದ್ರೆ ಮನಸ್ಸಿಗೆ ಏಕಾಗ್ರತೆನೇ ಬರೋದಿಲ್ಲ. ಅಂಥ ಕೆಲವು ದೇಶಗಳೇ ಆಗಿರ್ತದೆ, ಆ ಸ್ಥಳದ ವೈಬ್ರೇಷನ್ ಅಂತಾರೆ. ವಿಚಿತ್ರವಾದ ಸೃಷ್ಟಿ ಪರಮಾತ್ಮ ಬಹುಚಿ, ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು ಬಹುಚಿತ್ರ ಜಗತ್ ಬಹುಧಾಕರಣ ಅಂತಂತಾರೆ. ಆ ದೇಶದಲ್ಲಿ, ಆ ಮಣ್ಣಿನಲ್ಲಿ, ಆ ನೆಲದಲ್ಲಿ ವಿಚಿತ್ರ ವಿಚಿತ್ರ ಗುಣಗಳನ್ನು ಇಟ್ಟಿದ್ದಾನಂತೆ. ಕೆಲವು ನೆಲದಲ್ಲಿ ಕೂತ್ಕೊಂಡ್ರೆ, ಕೆಲವು ಜಾಗದಲ್ಲಿ ಕೂತ್ಕೊಂಡ್ರೆ ಧ್ಯಾನ ಆಗೋದಿಲ್ಲ, ಮನಸ್ಸಿನಲ್ಲಿ ಉದ್ವೇಗ ಸಿಡಿಮಿಡಿ ಹಾಗಾಗ್ತದೆ. ಕೆಲವು ಜಾಗದಲ್ಲಿ ಕೂತ್ಕೊಂಡ್ರೆ ಶಾಂತ ಚಿತ್ತರಾಗಿರ್ತಾರಂತೆ. ಅದಕ್ಕೆ ಆ ಶಾಂತತೆ ಬರಲಿಕ್ಕೋಸ್ಕರ ಇಂತಿಂಥ ದೇಶನೇ ಆಗಬೇಕು ಅಂತ ಪ್ರಶಂಸೆ ಮಾಡಿದ್ದಾರೆ. ಎಲ್ಲ ಪರಮಾತ್ಮನ ಸೃಷ್ಟಿಯ ಎಲ್ಲವೂ ದೇಶ, ಆದರೆ ಕೆಲವು ದೇಶದಲ್ಲಿ ಶಾಂತತೆ ಬರ್ತದೆ. ಇಲ್ಲದಿದ್ದರೆ ಕೆಲವು ದೇಶದಲ್ಲಿ ಶಾಂತತೆ ಇರೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಆ ಮಣ್ಣಿನ ಗುಣ, ಆ ಸ್ಥಳದ ಗುಣ ಆಗಿರ್ತದೆ. ರಾಮನ ಕಥೆಯಲ್ಲಿ ಶ್ರವಣ ಕುಮಾರ ಅಂತ ಒಬ್ಬನ ಉಲ್ಲೇಖ ಬರ್ತದೆ. ತಂದೆ ತಾಯಿಗಳನ್ನು ಯಾತ್ರೆ ಕರ್ಕೊಂಡು ಹೋಗ್ತಾ ಇದ್ದ, ತಕ್ಕಡಿಯಲ್ಲಿ ಕೂಡಿಸ್ಕೊಂಡು ಕುರುಡ್ರು. ಕೊನೆಗೆ ದಶರಥ ಅವನನ್ನ ಬಾಣ ಬಿಟ್ಟುಕೊಳ್ತಾನೆ, ಆನೆ ಅಂತ ಭ್ರಮಿಸಿ ಬಾಣ ಬಿಟ್ಟುಕೊಳ್ತಾನೆ. ಆ ಶ್ರವಣ ಕುಮಾರನ ಕಥೆ ಬರ್ತದೆ. ಅವನು ತಕ್ಕಡಿಯಲ್ಲಿ ತಂದೆ ತಾಯಿಗಳನ್ನು ಕೂಡಿಸ್ಕೊಂಡು ಗಂಗಾ ನದಿ ಸ್ನಾನಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದಂತೆ. ಎಷ್ಟೋ ದಿವಸ ಹಾಗೆ ಪಾದಯಾತ್ರೆ ಮಾಡಿಕೊಂಡು ಬಂದಿದ್ದಾನೆ ಗಂಗೆಗೆ ಅಂತ. ಇನ್ನೂ ದೂರ ಇತ್ತು, ಸಾಕಾಗಿ ಹೋಯ್ತಂತ ಅವನಿಗೆ. ಒಂದು ದಿವಸ ಕಾಡಿನಲ್ಲಿ, ಯಾವುದೋ ಕಾಡಿನ ಮಧ್ಯದಲ್ಲಿ ಹೇಳಿದ್ನಂತ ಅವರಪ್ಪ ಅವನಿಗೆ, ತಕ್ಕಡಿಯಲ್ಲಿ ಇಳಿಸಿ ಹೇಳಿಬಿಟ್ಟ, ಸಾಕಾಯ್ತು ನನಗೆ, ಎಷ್ಟು ದೂರ ಇದೆ ಗಂಗೆ, ಇನ್ನೂ ಬರಲಿಲ್ಲ ಬಿಡಲಿಲ್ಲ, ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ನಿಮ್ಮನ್ನು ಗಂಗಾ ಸ್ನಾನಕ್ಕೆ ಅಂತ ಹೊತ್ಕೊಂಡು ಹೋಗೋದು, ಎಷ್ಟು ದೂರ ಇದೆಯೋ ಏನೋ, ನಾನಿಲ್ಲೇ ಇಳಿಸಿಬಿಟ್ಟು ಹೋಗ್ತೀನಿ ಮನೆಗೆ ಅನ್ನಂತೆ. ಏನು ಮಾಡಬೇಕು ಅವರು ಹೇಳಿದ್ರಂತೆ, ಆಯ್ತಪ್ಪ ನಿನಗೆ ಅಷ್ಟು ಬೇಜಾರಾಗಿದ್ದರೆ ಇಲ್ಲಿ ಇಳಿಸಬೇಡ, ಇನ್ನೊಂದು ಸ್ವಲ್ಪ ದೂರ ಹೋಗು, ಯಾವುದಾದ್ರೂ ಊರು ಬರಲಿ, ಊರಿನಲ್ಲಿ ಇಳಿಸಿ ಹೋಗು ಅಂದ್ರಂತೆ. ಆಯಿತು, ಆಮೇಲೆ ಆ ಊರಿನಲ್ಲಿ ಬಿಟ್ಟುಬಿಡ್ತೀನಿ, ನೀವು ಏನು ಬೇಕಾದರೂ ಮಾಡ್ಕೊಂಡು ಭಿಕ್ಷೆ ಪಡ್ಕೊಂಡಿರಿ, ಮತ್ತೆ ನಾನು ಮುಂದಕ್ಕೆ ಹೋಗೋದಿಲ್ಲ. ಆಗಲಿ ಅಂತ ಒಪ್ಪಿದ್ರು, ಕರ್ಕೊಂಡು ಹೋದ. ಒಂದು ಊರು ಬಂತು, ಊರು ಬಂದರೂ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಅವರೇ ಹೇಳಿದ್ರು, ಯಾವುದೋ ಊರು ಬಂದಾಗಿದೆ, ಇಲ್ಲೇ ಇಳಿಸಿಬಿಡು, ಮತ್ತೆ ಮುಂದಿನ ಕಾಡಿನಲ್ಲಿ ಇಳಿಸಿಗಿ, ಬೇಜಾರಾಗಿ ಇಳಿಸೋದು ಇಳಿಸಿ ಇಲ್ಲೇ ಇಳಿಸಿಬಿಡು ಅಂತ. ಊರು ಬಂದರೂ ಹೊತ್ಕೊಂಡು ಹೋಗ್ತಾ ಇದ್ದೀಯಲ್ಲ. ಆಗ ಅವನು ಹೇಳಿದ್ದಂತೆ, ಎಲ್ಲಾದರೂ ಉಂಟೆ, ನಿಮ್ಮನ್ನು ಗಂಗಾ ನದಿಗೆ ಕರ್ಕೊಂಡು ಹೋಗಿ ಗಂಗಾ ಸ್ನಾನ ಮಾಡಿ, ಯಾಕೆಂದ್ರೆ ನೀವು ನನಗೆಷ್ಟು ಬೆಳೆಸಿ ಸಾಕಿ ಬೆಳೆಸಿದವರು ನೀವು, ನಿಮಗಿಷ್ಟು ಮಾಡದೇ ಇದ್ರೆ ಹೇಗೆ ನಾನು ಮಗನಾಗಿ. ಅದರಿಂದ ಗಂಗಾ ಸ್ನಾನ ಮಾಡಿಸಿ ಆಮೇಲೆ ಕರ್ಕೊಂಡು ಬರ್ತೀನಿ, ಇಲ್ಲೆಲ್ಲ ಇಳಿಸೋದಿಲ್ಲ. ಮತ್ತು ಈಗ ತಾನೇ ಸ್ವಲ್ಪ ಮುಂಚೆ ಕಾಡಿನಲ್ಲಿ ಇಳಿಸ್ತೀನಿ, ನನಗೆ ಮನೆಗೆ ಹೋಗಬೇಕು, ನನ್ನ ಕರ್ಮ ಅಂತೆಲ್ಲ ಬೈದಿ, ಯಾರದು ನೀನೇನೋ ಮತ್ತೆ ಯಾರು ಅಂತ ಕೇಳ್ತಾರೆ. ನಾನೇ ಯಾಕಾದ್ರೂ ಬುದ್ಧಿ ಬಂತು ನನಗೇ ಗೊತ್ತಾಗಿಲ್ಲ ಅನ್ನಂತು. ಆಮೇಲೆ ಆ ಊರಿನಲ್ಲಿ ತಕ್ಕಡಿ ಇಳಿಸಿ ಕೇಳಿದ, ಈ ಮಾರ್ಗದಲ್ಲಿ ನಾನು ಬಂದೆ, ಆ ಮಾರ್ಗದಲ್ಲಿ ಏನಾದರೂ ದೋಷ ಇದೆಯಾ ಅಂತ ಕೇಳಿದಂತೆ. ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮನ್ನೇ ದಾರಿಯಲ್ಲಿ ಬಿಟ್ಟು ಮನೆಗೆ ಹೋಗಬೇಕು ಅನ್ನುವಂಥ ದುರ್ಬುದ್ಧಿ ನನಗೆ ಹುಟ್ಟಿತು, ಅದರಿಂದ ಆ ಸ್ಥಳದಲ್ಲಿ ಏನಾದರೂ ದೋಷ ಇರಬೇಕು ಅಂತ ಕೇಳಿದ. ವಿಚಾರಿಸಿದಾಗ ಅವ್ರು ಹೇಳಿದ್ರಂತೆ, ಈ ಊರಿನವ್ರು ಹೇಳಿದ್ರು, ನೀನು ಆ ರೂಟ್ನಿಂದ ಯಾಕೆ ಬಂದು, ನಾವ್ಯಾರೂ ಅಲ್ಲಿ ಕಾಲಿಡೋದಿಲ್ಲ, ಅದು ಮಯಾರಣ್ಯ ಅಂತ ಹೇಳಿದ್ರಂತೆ. ಮಯಾರಣ್ಯ ಅಂತ ಆ ಕಾಡಿಗೆ ಹೆಸರು. ಮಯ ಅಂದ್ರೆ ಒಬ್ಬ ಅಸುರ, ಅವನು ಮಯಾಸುರ ವಾಸ ಮಾಡಿಕೊಂಡಿದ್ದ ಅರಣ್ಯ ಅದು. ಅಂಥ ಕಾಡಿನಲ್ಲಿ ನೀನು ಬರಬಾರ್ದಾಗಿತ್ತು, ಅದಕ್ಕೆ ನಿನಗೆ ಆ ಅವನು ಅಂದ್ಕೊಂಡ. ಆಮೇಲೆ ನನಗೆ ದುರ್ಬುದ್ಧಿ ಬಂದದ್ದು ಮಯಾರಣ್ಯದಲ್ಲಿ ಬಂದದ್ದಕ್ಕೆ, ಏನೋ ಶಾರ್ಟ್ಕಟ್ ಅಂತ ಬಂದುಬಿಟ್ಟಿದ್ದಾನೆ, ಸ್ವಲ್ಪ ಲಾಂಗ್ ಆದರೂ ಚಿಂತೆ ಇಲ್ಲ, ಒಳ್ಳೆ ರೋಡ್ನಲ್ಲೇ ಓಡಾಡಬೇಕು, ಕೆಟ್ಟ ಕೆಟ್ಟ ಜನ ಇದ್ದ ಕಡೆ ಹೋದ್ರೆ ಮನಸ್ಸಿಗೆ ಬಹಳ ದುಷ್ಪರಿಣಾಮ ಆಗಿಬಿಡ್ತದಂತೆ. ಆ ಮಣ್ಣು ಸಾಗಿದ್ರೆ ಸಾಕು ಮೈ ಮೇಲೆ ಅದರ ಪ್ರಭಾವ ಎಲ್ಲ ಬರ್ತದಂತೆ. ಕೆಲವು ವಸ್ತುಗಳನ್ನು ಮುಟ್ಟಿದ್ರೆ ಸಾಕು ಅದರ ಶಕ್ತಿ ಎಲ್ಲ ಮೈ ಮೇಲೆ ಬರ್ತದೆ. ಕೆಲವು ವಸ್ತುಗಳನ್ನು ದಾಟಿದ್ರೆ ಸಾಕು ಮೈ ಮೇಲೆ ಅದರ ಪವರ್ ಬರ್ತದೆ. ಹೀಗೆಲ್ಲ ಇದೆ. ಅದನ್ನೇ ಬಹುಚಿತ್ರ ಜಗದ್ ಬಹುಧಾಕರಣ ಅಂತ. ಅದರಿಂದ ಯಾವ ಜಾಗದಲ್ಲಿ ಕೂಡಬೇಕು ಧ್ಯಾನಕ್ಕೆ ಅಂತಂದ್ರೆ ಶುಚೌ ದೇಶೇ ಪ್ರತಿಷ್ಠಾಪ್ಯ, ಶುದ್ಧವಾದ ದೇಶ. ಕೆಲವರು ಹಾಗಿರ್ತದೆ, ಬಹಳ ಕಿರಿಕಿರಿ ಮನಸ್ಸಿಗಿದ್ದಾಗ ಆ ಜಾಗನೇ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋದರು ಅಂತಂದ್ರೆ ಸಮಾಧಾನ ಆಗಿರ್ತದೆ. ಕೆಲವು ಸ್ಥಳ ಹಾಗೆ ಸ್ಥಿರ ಆಸನ ಮಾತ್ಮನಃ, ಸ್ಥಿರವಾದ ಆಸನದಲ್ಲಿ ಕೂತ್ಕೊಳ್ಬೇಕು. ಸ್ಥಿರವಾದ ಆಸನ ಅಂತಂದ್ರೆ ಅದು ನಾತ್ಯುಚ್ಛಿತಂ ನಾತಿ ನೀಚಂ, ಅತೀ ಎತ್ತರಕ್ಕೆ ಹೋಗಿ ಕೂಡಬಾರ್ದು. ಅತೀ ನೀಚ ಸ್ಥಳಕ್ಕೆ ಹೋಗಿ ಪಾತಾಳದಲ್ಲಿ ಹೋಗಿ ಕೂಡಬಾರ್ದು. ಯಾವುದೋ ಬೆಟ್ಟದ ತುದಿಗೆ ಹೋಗಿ ಕೂಡಬಾರ್ದು, ಗಾಳಿ ಬಂದರೆ ಬೀಳೋ ಭಯ ಇರ್ತದೆ. ಸರಿಯಾದ ಜಾಗನೂ ಆಗ್ಬೇಕು. ಚೇಲ ಜನಕುಶೋತ್ತರಂ, ಕೂತ್ಕೊಳ್ಳುವಾಗ ಮೊದಲು ಕುಶ ದರ್ಭೆ ಹಾಕಬೇಕು. ದರ್ಭೆ ಹಾಕಿ ಕೂಡಬೇಕು, ಅದರ ಮೇಲೆ ಕೃಷ್ಣಾಜಿನ ಹಾಕಬೇಕು. ಅಜಿನ ಅಂತ ತಂದಿದ್ದಾರೆ ಅಷ್ಟೇ. ಚೇಲ ಅಜಿನ ಕುಶೋತ್ತರಂ, ವ್ಯಾಘ್ರಾಜಿನ ಹಾಕಬೇಕು. ಮನಸ್ಸಿಗೆ ಏಕಾಗ್ರತೆ ಬರಬೇಕಾದ್ರೆ, ಮನಸ್ಸಿನಲ್ಲಿ ವೈರಾಗ್ಯ ಬರಬೇಕಾದ್ರೆ ಹುಲಿ ಚರ್ಮದ ಮೇಲೆ ಕೂಡಬೇಕಂತ. ಅದ್ರ ಮೇಲೆ ಚೇಲ ಅಂದ್ರೆ ಬಟ್ಟೆ ಹಾಕೊಳ್ಬೇಕು, ಶುದ್ಧವಾದ ವಸ್ತ್ರ. ದರ್ಭೆ, ವ್ಯಾಘ್ರಾಜಿನ ಮತ್ತು ಬಟ್ಟೆ, ಅದರಲ್ಲಿ ಅದರಲ್ಲಿ ಎಂಥ ಶಕ್ತಿ ಇಟ್ಟಿದ್ದಾನೆ ನೋಡಿ ಪರಮಾತ್ಮ. ಬಹುಚಿತ್ರ ಜಗದ್ ಬಹುಧಾಕರಣ ಅಂತಂದ್ರೆ ಇದೆ. ವ್ಯಾಘ್ರಾಜಿನದಲ್ಲಿ ಕೂತ್ರೆ, ಹುಲಿ ಚರ್ಮದಲ್ಲಿ ಕೂತ್ರೆ ಮನಸ್ಸಿಗೆ ಏಕಾಗ್ರತೆ ಬರ್ತದಂತೆ, ವೈರಾಗ್ಯ ಬರ್ತದಂತೆ, ಇಂದ್ರಿಯ ಜಯ ಅದೆಲ್ಲ ಬರೋದು ಹುಲಿ ಚರ್ಮದಲ್ಲಿ. ಅದು ನೋಡಿದ್ರೆ ಕ್ರೂರ ಹುಲಿ, ಅದ್ರ ಚರ್ಮದಲ್ಲಿ ಮಾತ್ರ ಆ ಗುಣ ಇಟ್ಟಿದ್ದಾನೆ. ಕೃಷ್ಣಾಜಿನದಲ್ಲಿ ಕೂತ್ಕೊಂಡ್ರೆ ಬುದ್ಧಿಶಕ್ತಿ ಬೆಳೀತದಂತೆ. ಅದಕ್ಕೆ ಅಧ್ಯಯನ ಮಾಡುವವರು, ವಿದ್ಯಾರ್ಥಿಗಳು ಓದುವಾಗೆಲ್ಲ ಕೃಷ್ಣಾಜಿನದಲ್ಲಿ ಕೂಡ್ತಾರೆ. ಅದರಿಂದ ಕೃಷ್ಣಾಜಿನೇ ಜ್ಞಾನಸಿದ್ಧಿ ಅಂತ. ವ್ಯಾಘ್ರಾಜಿನದಲ್ಲಿ ವೈರಾಗ್ಯ. ಚೇಲ ಅಂದ್ರೆ ವಸ್ತ್ರ, ಅಷ್ಟು ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ಯಾವುದೇ ಪರಮಾತ್ಮನ ವಿಚಾರ ಚಿಂತನೆ ಮಾಡುವಾಗ, ಜಪ ಮಾಡುವಾಗ, ಧ್ಯಾನ ಮಾಡುವಾಗ ಭಗವಂತನ ಸನ್ನಿಧಾನ ಬಂದ್ಬಿಡ್ತದಂತೆ. ವಿಶೇಷವಾಗಿ ಮಂತ್ರಗಳನ್ನು ಉಚ್ಚಾರಣೆ ಮಾಡುವಾಗ ದೇವತೆಗಳ ಸನ್ನಿಧಾನ ಬರ್ತದೆ. ಅಂಗನ್ಯಾಸ ಅಂತ ನಾವು ಮಾಡ್ಕೊಳ್ತೀವಿ, ಕೃದ್ಧೋಲ್ಕಾಯ ಹೃದಯಾಯ ನಮಃ, ಮಹೋಲ್ಕಾಯಿ ಶಿರಸೆ ಸ್ವಾಹ ಅಂತ ಆ ಕೃದ್ಧೋಲ್ಕಾಯಿ ರೂಪಗಳನ್ನು ನ್ಯಾಸ ಮಾಡಿಕೊಂಡಿರ್ತೀವಿ. ಆ ಮಂತ್ರದಿಂದ ಒಂದು ವರ್ಚಸ್ಸು, ಒಂದು ಶಕ್ತಿ, ತೇಜಸ್ಶಕ್ತಿ ನಮ್ಮ ದೇಹದೊಳಗೆ ಬಂದಿರ್ತದಂತೆ ಅಧ್ಯಯನ ಮಾಡ್ತಾ ಇರುವಾಗೆಲ್ಲ. ಅದು ಎರಡು ಕಡೆಯಿಂದ ಆ ವಿದ್ಯುತ್ತು, ಆ ಶಕ್ತಿ ಎರಡು ದ್ವಾರದಿಂದ ಹೋಗುವ ಸಂಭವ ಇರ್ತದೆ. ಒಂದು ಪೃಷ್ಠದ್ವಾರದಿಂದ ಹೋಗ್ತಿರ್ತದಂತೆ, ಅಥವಾ ಇಲ್ಲಿ ಬಹಳ ಅಳ್ನೆತ್ತಿ ಅಂತಾರೆ ಕನ್ನಡದಲ್ಲಿ, ಬ್ರಹ್ಮರಂಧ್ರ ಅಂತ ಕರೀತಾರೆ. ನೋಟಕ್ಕೆ ಮೇಲ್ನೋಟಕ್ಕೇನೋ ಕವರ್ ಆದಾಗಿರ್ತದೆ, ಆದ್ರೆ ಬಹಳ ಸೂಕ್ಷ್ಮ ಅಂತ ಜಾಗ. ಒಂದು ರೀತಿ ರಂಧ್ರವೇ, ಒಳಗಿನ ಶಕ್ತಿ ಮೇಲ್ಗಡೆ ಹೋಗುವ ಸಂಭವ ಇರ್ತದಂತೆ. ಅದಕ್ಕೆ ಅಲ್ಲಿ ಶಿಖ ಅಂತ ಬಿಟ್ಟು ಅದನ್ನೆಲ್ಲ ಮುಚ್ಚಿಡೋದು, ಆಚ್ಛಾದನೆ ಮಾಡೋದು ಅದಕ್ಕೋಸ್ಕರ. ಕೆಲವು ಸಲ ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ತಾರೆ ಮಂತ್ರಾಕ್ಷತೆ ಮಾಡುವಾಗ, ವೇದ ಮಂತ್ರ ಮಾಡುವಾಗ, ಎತ್ತುಗಳು ದೊಡ್ಡ ದೊಡ್ಡ ಪ್ರತಿಮೆ ಪೂಜೆ ಮಾಡುವಾಗ ತಲೆಗೆ ಬಟ್ಟೆ ಕಟ್ತಾರೆ. ಯಾಕೆಂದ್ರೆ ಆವಾಗ ದೇಹದಲ್ಲಿದ್ದಂತಹ ವರ್ಚಸ್ಸು ಮೇಲೆ ಹೋಗಬಾರದು ಅಂತ. ಹೀಗೆ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ತಲೆ ಮೇಲೆ ವಸ್ತ್ರ ಇರಬೇಕು, ಅಥವಾ ಶಿಖ ಬಿಟ್ಟಿರ್ತಾರೆ. ಎತ್ತುಗಳಿಗೆ ಶಿಖ ಇಲ್ವಲ್ಲ ಅಂತಂದ್ರೆ ಅವರಿಗೆ ಬೇರೆ ವಿಧಾನದಿಂದ ರಕ್ಷಣೆ ಆಗ್ತದೆ. ಆಯಾ ಆಶ್ರಮಕ್ಕೆ ತಕ್ಕ ಹಾಗೆ, ಬೇರೆಯವರಿಗಾದ್ರೂ ಬೇರೆ. ಗಂಡಸರು ಊಟ ಮಾಡುವಾಗ ಸುತ್ತುಗಟ್ಟೋದು ಅಂತ ಉಂಟು. ಯಾಕೆ ಅಂತಂದ್ರೆ ಅದೊಂದು ಯಜ್ಞ, ನೀರಿನಿಂದ ಸುತ್ತುಗಟ್ಟುಬಿಟ್ರೆ ಆ ಒಂದೊಂದು ಹನಿ ಹನಿಯಲ್ಲಿ ಭಗವದ್ ರೂಪಗಳಿರ್ತದೆ. ಮಂತ್ರ ಹೇಳಿ ಹಾಕ್ತೀವಲ್ಲ, ಆ ನೀರಿನಲ್ಲಿ ಭಗವದ್ ರೂಪ ಇರ್ತದೆ. ಯಾರು ಕೂಡ ಬಂದು ಅದನ್ನ ದುಷ್ಟ ಶಕ್ತಿಗಳು, ಭೂತ ಪ್ರೇತಾದಿಗಳು ಗೊತ್ತಿಲ್ಲದಂತೆ ಎಲೆ ಮೇಲೆ ಕೈ ಇಡೋದು, ಅದನ್ನು ದಾಟಿ ಕೈ ಚಾಚಲಿಕ್ಕೆ ಆಗೋದಿಲ್ಲ. ಹೆಣ್ಣು ಮಕ್ಕಳಿಗೆ ಹೇಗೆ ಅಂತ ಕೇಳಿದ್ರೆ ಅವರಿಗೆ ಅಧಿಕಾರ ಇಲ್ಲ, ಅವರಿಗೆ ಹಾಗೆ ಪರಮಾತ್ಮ ರಕ್ಷಣೆ ಮಾಡಿದ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರ್ತದೆ. ಇಂತಿಂಥವರಿಗೆ ಆ ನಿಯಮ ಪರಿಪಾಲನೆ, ಇಲ್ಲದಿದ್ದವರಿಗಿಲ್ಲ, ಅವರಿಗೆ ರಿಯಾಯಿತಿ ಇರ್ತದೆ. ಆ ಪ್ರಕಾರ ಅದಕ್ಕೋಸ್ಕರ ಆಸನದಲ್ಲಿ ಕೂತ್ಕೊಂಡೇ ಧ್ಯಾನ ಮಾಡಬೇಕು ಅಂತ. ಆಸನ ಇಲ್ಲದೆ ಹಾಗೆ ಕೂಡಬಾರ್ದು. ಕೂತ್ರೆ ಅಥವಾ ಬೇರೆ ಬೇರೆ ಆಸನದಲ್ಲಿ ಕೂತ್ರೆ ಆ ದಿವ್ಯವಾದ ಶಕ್ತಿಯನ್ನು ಎಳ್ಕೊಂಡು ಬಿಡ್ತದೆ. ಅಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ಎಳ್ಕೊಂಡು ಬಿಡ್ತಾವೆ. ಯಾವುದ್ಯಾವುದೋ ಮನೆ ಮೇಲೆ ಕೂತ್ಕೊಳ್ಬಾರ್ದು. ಕೂತ್ಕೊಳ್ಬೇಕಾದ್ರೆ ಅದಕ್ಕೆ ಬೆಳ್ಳಿ ಕಟ್ಟು ಹಾಕಿಸಿ, ಬೆಳ್ಳಿ ಕಮಲವನ್ನಾದರೂ ಹಾಕ್ಸಿರ್ತಾರೆ. ದೌರ್ಭಾಗ್ಯಂ ದಾರುಕಾಸನೆ ಅಂತ, ಬರೇ ಮರದ ಆಸನದ ಮೇಲೆ ಕೂತ್ಕೊಂಡ್ರೆ ದೌರ್ಭಾಗ್ಯ ಬರ್ತದೆ. ಆ ಅಮರಕ್ಕೂ ದೇಹಕ್ಕೂ ಟಚ್ಚೇ ಆಗಬಾರ್ದು. ಅದಕ್ಕೆ ಅದ್ರ ಮೇಲೊಂದು ಆಸನ ವಸ್ತ್ರವನ್ನು ಏನಾದರೂ ಹಾಕೊಂಡೇ ಕೂಡು. ಅದಕ್ಕೆ ಒಂದು ಪದ್ಧತಿ, ಎಲ್ಲಿ ಹೋದರೂ ಕೃಷ್ಣಾಜನವನ್ನು ಒಂದು ತಮ್ಮ ಆಸನ ಅಂತ ತಗೊಂಡೇ ಹೋಗ್ತಿರ್ತಾರೆ. ಯಾವುದರಿಂದ ತಯಾರು ಮಾಡಿರ್ತಾರೋ ಅದರಲ್ಲಿ ಪ್ರತಿಯೊಂದು ಜಡದಲ್ಲಿ ಒಂದೊಂದು ಶಕ್ತಿ ಇರ್ತದೆ. ಎಲ್ಲ ದೇವತೆಗಳು, ದೈತ್ಯರು ಅವರೆಲ್ಲ ಸೇರ್ಕೋತಾ ಇರ್ತಾರೆ. ಯಾವ ಮನೆ ಯಾವುದರಿಂದ ಮಾಡಿರ್ತಾರೋ ಇದೆಲ್ಲ ನೋಡ್ಕೊಳ್ಬೇಕು ಧ್ಯಾನಕ್ಕೆ. ಇಲ್ಲದಿದ್ದರೆ ಧ್ಯಾನ ಸಿದ್ಧಿಸೋದ್ರೆ ಎಷ್ಟೋ ಸಲ ಮಂತ್ರ ಸಿದ್ಧಿ ಆಗೋದಿಲ್ಲ. ಯಾಕೆ ಅಂತಂದರೆ ಆ ಮಂತ್ರ ಹೇಳುವಾಗ ಅವನ ದೇಹದಲ್ಲಿ ಬಂದ ವರ್ಚಸ್ಸೆಲ್ಲ ತೋರಿ ಹೋಗಿಬಿಟ್ಟಿರ್ತದೆ, ಶ್ರವಣ ಆಗಿಬಿಡ್ತದೆ, ಫಲಸಿದ್ಧಿ ಆಗೋದಿಲ್ಲ. ಮಂತ್ರದ ಮೇಲೆ ಅಪನಂಬಿಕೆ ಬಂದ್ಬಿಡ್ತದೆ, ಏನು ಮಾಡಿದೆ ಜಪ ಮಾಡಿದೆ ಏನು ಉಪಯೋಗ ಆಗಲಿಲ್ಲ. ಹೌದು, ಮಾಡುವಾಗ ಹೇಗೆ ಮಾಡಬೇಕು ಇದೆಲ್ಲ ನಿಯಮ ಹೇಳ್ತದ. ಅದಕ್ಕೆ ಇವು ಮೂರಂತೂ ಬೇಕು. ದರ್ಭೆಯಲ್ಲಂತೂ ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಾನ ಇರ್ತದೆ. ದರ್ಭೆ ಬಹಳ ಪವಿತ್ರ, ಅದಕ್ಕೆ ಹೆಸರೇ ಪವಿತ್ರ ಅಂತ ಅರ್ಥ. ದರ್ಭೆಗೆ ಪವಿತ್ರ ಅಂತ ಕರೀತಾರೆ. ಅದಿತ್ತು ಅಂತಂದ್ರೆ ಹತ್ತಿರ ಯಾರು ಸುಳಿಯೋದು. ಅದರಲ್ಲೂ ವಿಶೇಷವಾಗಿ ಧ್ಯಾನಾದಿಗಳನ್ನು ಮಾಡುವಾಗಲೇನೆ ಈ ಭೂತ ಪ್ರೇತಾದಿಗಳು ಕೆಡಿಸ್ಲಿಕ್ಕೆ ಬರೋದು. ಏನಾದರೂ ಗಣೇಶೋತ್ಸವ ಅಂತಾಗುವಾಗ ಕೆಡಿಸುವವರು ಅಂತಿರ್ತಾರೆ. ಏನಾದರೂ ದೊಡ್ಡ ದೊಡ್ಡ ಉತ್ಸವ ಮಾಡುವಾಗ ವಿರೋಧಿಗಳು ಅದನ್ನು ಕೆಡಿಸ್ಲಿಕ್ಕೆ ಬರ್ತಿರ್ತಾರೆ. ಹಾಗೆ ಆವಾಗ ವಿಶೇಷ ವಿಶೇಷ ನಡೀತಿರ್ತದೆ. ಒಳ್ಳೆ ಕೆಲಸ ಮಾಡುವಾಗ ಅದಕ್ಕೆ ಕಲ್ಲು ಹಾಕ್ಲಿಕ್ಕೆ ಬರ್ತಕ್ಕಂತಹ ದುಷ್ಟಶಕ್ತಿಗಳಿರ್ತಾರೆ. ಅದಕ್ಕೆ ಅಪಸರ್ಪಂತು ಏ ಭೂತಾ ಭುವಿ ಸಂಸ್ಥಿತಾ ಅಂತ ಎಲ್ಲ ಭೂತಾದಿಗಳನ್ನು ದೂರ ಓಡಿಸಿ ಆಮೇಲೆ ಜಪ ಅಂತ ಮಾಡೋದು. ಗಾಯತ್ರಿ ಜಪ ಮಾಡುವಾಗಲೂ ಅಷ್ಟು ಕ್ರಿಯೆ ನಡೀಬೇಕು. ಬೇರೆ ಬೇರೆ ದೊಡ್ಡ ದೊಡ್ಡ ಮಂತ್ರಗಳು ಇದೆ, ಅದಕ್ಕೆಲ್ಲ ಉಚ್ಚಾಟನ ಮಂತ್ರಗಳು ಅಂತ ಕರೀತಾರೆ. ಇದಕ್ಕೆ ಹೆಸರೇ ಭೂತೋಚ್ಚಾಟನ ಅಂತ. ಅದನ್ನೆಲ್ಲ ಮಾಡಬೇಕು. ಅದಕ್ಕೆ ಇಂಥಿಂಥ ಪಾಷಾಣೆ ವ್ಯಾಧಿ ಸಂಭವ, ಬರೇ ಕಲ್ಲಿನ ಮೇಲೆ ಕೂಡಬಾರ್ದು. ಬರೇ ಕಲ್ಲಿನ ಮೇಲೆ ಕೂತರೆ ರೋಗ ಬರ್ತದೆ. ಕಲ್ಲಿಗೂ ರೋಗಕ್ಕೂ ಸಂಬಂಧ ಇದೆ. ಅದಕ್ಕೆ ನದಿ ತೀರಕ್ಕೆಲ್ಲ ಹೋದಾಗ ಸುಮ್ಮನೆ ಕಲ್ಲಿನ ಮೇಲೆ ಗಂಟೆ ಗಟ್ಟಲೆ ಕೂತ್ಕೊಂಡ್ರೆ ಅದು ರೋಗದಲ್ಲಿ ಪರಿವರ್ತನೆ. ಪಾಷಾಣೆ ವ್ಯಾಧಿ ಸಂಭವ, ಯಾವ ಶಕ್ತಿ ಇರ್ತದೋ ಕಲ್ಲಿನಲ್ಲಿ ಹೇಳಿಕೊಡು. ಅದಕ್ಕೆ ಇಂಥ ಆಸನದಲ್ಲಿ ಕೂಡಬೇಕು ಅಂತ. ಏ ತತ್ರ ಏಕಾಗ್ರ ಮನಃಕೃತ್ವ ಯಥ ಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯಾಸನೆ ವಿಂಜಾ ಯೋಗಮಾತ್ಮ ವಿಶುದ್ಧಯೇ. ಹೀಗೆ ಅಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ಇಂದ್ರಿಯ ಕ್ರಿಯೆಗಳನ್ನೆಲ್ಲ ಸ್ತಬ್ಧಗೊಳಿಸಿ ಯಾವ ಇಂದ್ರಿಯದಿಂದ ಯಾವ ಕ್ರಿಯೆಯನ್ನು ಮಾಡದೆ ಕೆಲಸ ಮಾಡ್ತಾ ಧ್ಯಾನ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ಕೆಲಸ ಮಾಡ್ತಾ ನಾಮಕೀರ್ತನೆ ಮಾಡಬಹುದಷ್ಟೇ, ಬಾಯಿಯಿಂದ ಧ್ಯಾನ ಆಗೋದಿಲ್ಲ, ಸಮಾಧಿ ಆಗೋದಿಲ್ಲ. ಸಮಂ ಕಾಯಿಸಿರೋ ಗ್ರೀವಂ ಧಾರಯನ್ನ ಚಲಂ ಸ್ಥಿರ ಸಂಪ್ರೇಕ್ಷ ನಾಶಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ನ. ನೇರವಾಗಿ ತಲೆ ಕುತ್ತಿಗೆ ಶರೀರ ಸರಳ ರೇಖೆಯಲ್ಲಿರುವಂತೆ ಕೂತ್ಕೊಂಡಿರಬೇಕು. ಮೂಗಿನ ತುದಿಯನ್ನು ನೋಡ್ತಾ ಇರಬೇಕು. ನಿನ್ನೆ ಶ್ಲೋಕದಲ್ಲಿ ಹೇಳಿದ್ದು ಹುಬ್ಬಿನ ಮಧ್ಯೆ ನೋಡಬೇಕು ಅಂತ. ಅದು ಆಗಬಹುದು ಅಥವಾ ಮೂಗಿನ ತುದಿಯನ್ನು ನೋಡಬೇಕು. ಆವಾಗ ಅರ್ಧ ನಿಮೀಲಿತ ಅಕ್ಷನ ಆಗ್ತಾನೆ. ಪೂರ್ತಿ ಕಣ್ಣು ಮುಚ್ಚೋದಿಲ್ಲ, ಪೂರ್ತಿ ತೆಗೆಯೋದಿಲ್ಲ. ಪೂರ್ತಿ ತೆಗೆದಿದ್ರೆ ಆ ಕಡೆಯಿಂದ ಯಾರಾದರೂ ಬಂದರೂ ನಮ್ಮ ಕಣ್ಣಿಗೆ ಬೀಳ್ತು, ಎದುರಿಗೆ ಬರಬೇಕು ಅಂತ ಅಂದ್ರೆ ತೆಗೆದಿದ್ರೆ ಎಲ್ಲೆಲ್ಲಿ ಬಂದ್ರೂ ಕಣ್ಣಿಗೆ ಕಾಣಿಸ್ತದೆ. ಅದಕ್ಕೆ ಪೂರ್ತಿ ಮುಚ್ಚಿಬಿಟ್ರೆ ನಿದ್ದೆ ಬರ್ತದೆ. ಅದಕ್ಕೆ ಪೂರ್ತಿನೂ ಮುಚ್ಚಬಾರ್ದು, ಪೂರ್ತಿನೂ ತೆಗಿಬಾರ್ದು. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ನಾಶಿಕಾಗ್ರಂ ಸ್ವಂ ಮೂಗಿನ ತುದಿಯನ್ನು ನೋಡ್ತಾ ದಿಶಶ್ಚಾನವಲೋಕಯನ್ ಒಂದು ಸ್ಥೈರ್ಯ ಬೇಕು. ಜಪ ಮಾಡುವವರು ಕೆಲವರು ಆ ಕಡೆ ನೋಡಿದೆ ಈ ಕಡೆ ನೋಡಿದೆ ನೋಡಿದ್ರೆ ಮತ್ತೇನಾದರೂ ಕಣ್ಣಿಗೆ ಬೀಳ್ತದೆ. ಅದಕ್ಕೆ ಎಲ್ಲೂ ನೋಡ್ಲಿಕ್ಕೆ ಹೋಗಬಾರ್ದು, ಸೋಬರಿ ದೃಷ್ಟಿಗಳ ಹಾಗೆ ಆಗ್ತದೆ. ಆದ್ರಿಂದ ದಿಶಶ್ಚ ಅನವಲೋಕಯನ್ ಪ್ರಶಾಂತಾತ್ಮ ವಿಗತ ಭೀಹಿ, ಹೆದರಿಕೆ ಇರಬಾರ್ದು. ಏನಾದರೂ ಪ್ರಾಣಿ ಬಂತೇನೋ ಅಂತ ಕಣ್ಣು ಬಿಟ್ಟು ನೋಡ್ತಾನೆ ಇದ್ರೆ ಜಪ ಆಗೋದಿಲ್ಲ. ಆದ್ರಿಂದ ಹೆದರಿಕೆ ಬಿಟ್ಟಿರ್ಬೇಕು, ಬ್ರಹ್ಮಚಾರಿ ವ್ರತದಲ್ಲಿರಬೇಕು, ಹೀಗಿದ್ದು ಧ್ಯಾನ ಮಾಡಬೇಕು. ಹೀಗೆ ಮಾಡಿದರೆ ಮತ್ ಸಂಸ್ಥಾನ ಅಧಿಗತಿ, ಅವನಿಗೆ ಶಾಂತಿ ಉಂಟಾಗ್ತದೆ. ಆಹಾರದ ನಿಯಮ ಹೇಗೆ ಅಂದರೆ ನಾತ್ಯಶ್ನತಷ್ಟು ಯೋಗೋಸ್ತಿ ನಚಾತ್ಯಂತಂ ಅನಶ್ನತಃ. ಅತಿ ಊಟನೂ ಮಾಡಬಾರ್ದು, ಅತಿ ಉಪವಾಸನೂ ಮಾಡಬಾರ್ದು. ಅತಿ ಉಪವಾಸ ಮಾಡಿದರೆ ಅವನಿಗೆ ದೌರ್ಬಲ್ಯ ಬಂದು ದೇಹ ಅದೃಢ ಆಗಿ ದೇಹ ದೌರ್ಬಲ್ಯ ಬಂದು ಸಮಾಧಿ ನಡೆಯೋದಿಲ್ಲ. ಆದ್ರಿಂದ ಅತಿ ಊಟ ಮಾಡಿದರೆ ನಿದ್ದೆ ಬಂದ್ಬಿಡ್ತದೆ, ಅತಿ ಊಟ ಬಿಟ್ಟರೆ ದೌರ್ಬಲ್ಯ ಬರ್ತದೆ. ಅತಿಯಾದ ನಿದ್ದೆನೂ ಮಾಡಬಾರ್ದು, ಅತೀ ಎಚ್ಚರಿಕೆಯಲ್ಲೂ ಇರಬಾರ್ದು, ಅದು ದೇಹಕ್ಕೆ ಅಸ್ವಾಸ್ಥ್ಯ ಆಗ್ತದೆ. ಒಟ್ಟಿನಲ್ಲಿ ಯುಕ್ತಾಹಾರ ವಿಹಾರಸ್ಯ, ಆಹಾರ ವಿಹಾರ ನಿದ್ದೆ ಎಲ್ಲ ಸ್ವಲ್ಪ ಮಟ್ಟದಲ್ಲಿ ಇಟ್ಕೊಂಡಿರಬೇಕು. ಯುಕ್ತ ಸ್ವಪ್ನಾವಬೋಧಸ್ಯ ನಿದ್ದೆ ಎಚ್ಚರಿಕೆನೂ ಕೂಡ ಅಷ್ಟೆ. ಅಂಥವರಿಗೆ ಯೋಗೋ ಭವತಿ ದುಃಖ, ಧ್ಯಾನ ಮಾಡಲಿಕ್ಕಾಗ್ತದೆ. ಮನಸ್ಸು ಪರಮಾತ್ಮನಲ್ಲೇ ಸ್ಥಿರವಾಗಿರೋ ತನಕ ಅಭ್ಯಾಸ ಮಾಡಬೇಕು, ಅವನು ಯೋಗಿ ಆಗ್ತಾನೆ. ಮನಸ್ಸು ಯಾವ ರೀತಿ ಬರಬೇಕು ಸಮಾಧಿ ಯೋಗಕ್ಕೆ ಅಂದರೆ ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾಸ್ಮಿತ. ಗಾಳಿ ಇಲ್ಲದ ಜಾಗದಲ್ಲಿ ದೀಪ ಹೇಗಿರ್ತದೋ ಹಾಗಿರ್ತದೆ. ಸ್ವಲ್ಪ ಗಾಳಿ ಇದ್ರೆ ಸಾಕು ದೀಪ ಹಿಂಗೆ ಹಿಂಗೆ ಸಿಕ್ಕಿ ಅಲ್ಲಾಡ್ತಾ ಇರ್ತದೆ. ದೀಪ ಇಲ್ಲದ ಜಾಗದ ಇದು ಗಾಳಿ ಇಲ್ಲದ ಜಾಗದಲ್ಲಿ ದೀಪ ಸಿಖ ಇರುವಂತೆ ಮನಸ್ಸು ಸ್ವಲ್ಪವೂ ಕೂಡ ಚಂಚಲಾಗದೆ ಪರಮಾತ್ಮನಲ್ಲಿ ಇರಬೇಕು. ಅದಕ್ಕೆ ಯೋಗ ಅಂತ ಕರೀತಾರೆ, ಸಮಾಧಿ ಯೋಗ ಅಂದ್ರೆ ಅದು. ಅದು ಬಂತು ಅಂದ್ರೆ ಮತ್ತೆ ಅದಕ್ಕಿಂತ ಹೆಚ್ಚಿನ ಲಾಭ ಇಲ್ಲ. ಎಂಥ ದುಃಖವೂ ಅವನಿಗೆ ಅದನ್ನು ಮೀರ್ಲಿಕ್ಕೆ ಬರ್ತದೆ. ಯಾಕೆಂದ್ರೆ ಪರಮಾತ್ಮನ ಪಾದದಲ್ಲಿ ಅವನ ಮನಸ್ಸು ಹೋಗಿ ತನ್ಮಯತೆಯಿಂದ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಇದೆಲ್ಲ ಮರಿಲಿಕ್ಕಾಗ, ಹೊರಗಿನ ಎಲ್ಲ ಪ್ರಪಂಚವನ್ನ ಮರಿಲಿಕ್ಕೆ ಅದೇ ಉಪಾಯ. ಇಷ್ಟು ಯೋಗದ ಬಗ್ಗೆ ಹೇಳಿ. ಅದು ಅಕಸ್ಮಾತ್ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇದ್ರೆ ಮತ್ತೆ ಮತ್ತೆ ಪುನಃ ತರಬೇಕು. ಅದನ್ನು ಹೋದ ಕೂಡಲೇ ನೆನಪು ಮಾಡ್ಕೊಂಡು ಮತ್ತೆ ತರಬೇಕು. ಒಂದು ಪಾತ್ರೆಯಲ್ಲಿ ಸೋರ್ತಾ ಇದ್ರೆ ಎಲ್ಲೆಲ್ಲಿ ಸೋರ್ತದೋ ಅಲ್ಲಲ್ಲಲ್ಲಲ್ಲಿ ಅದಕ್ಕೆ ಮೇಣವತ್ತೆ ಅದನ್ನು ಸೋರದೇ ಇರೋ ಹಾಗೆ ಮಾಡ್ತಾರೆ. ಆ ರೀತಿ ಯಾವ್ಯಾವ ಇಂದ್ರಿಯದ ಮೂಲಕ ಮನಸ್ಸು ಹೋಗ್ತದೆ, ತಿನ್ನಬೇಕು ಅಂತ ಆಸೆಯಾಗಿ ಮನಸ್ಸು ಆ ಕಡೆ ಹೋದರೆ ಅದನ್ನು ನಿಗ್ರಹ ಮಾಡಬೇಕು, ಕೇಳಬೇಕು ಅಂತ ಹೋದರೆ ಆ ದ್ವಾರ ನಿಗ್ರಹ ಮಾಡಬೇಕು. ಹೀಗೆ ಮಾಡಿ ಮನಸ್ಸನ್ನು ನಿಯಂತ್ರಣಗೊಳಿಸ್ಕೊಳ್ಬೇಕು. ಇಷ್ಟು ಯೋಗದ ಬಗ್ಗೆ ಹೇಳಿದ. ಅನಂತರದಲ್ಲಿ ಅರ್ಜುನ ಕೇಳ್ತಾನೆ, ನೀನೇನು ಸಮಾಧಿ ಯೋಗ ಹೇಳಿದಿ, ಬಹಳ ಕಷ್ಟ ಇದು ಮಾಡೋದು. ಯಾಕೆಂದರೆ ಮನಸ್ಸು ಚಂಚಲ, ಮಹಾಬಲಿಷ್ಠ ಮನಸ್ಸು, ಮಹಾಬಲಿಷ್ಠ. ಅದನ್ನು ನಿಗ್ರಹ ಮಾಡಲಿಕ್ಕೆ ಹೋದರೆ ಸಾಕಷ್ಟು ಶ್ರಮ ಆಗಿಬಿಡ್ತದೆ ನಮಗೆ. ಎಷ್ಟು ಬಲಿಷ್ಠ ಅಂತಂದರೆ ಅದನ್ನು ನಿಗ್ರಹ ಮಾಡೋದು ಎಷ್ಟು ಕಷ್ಟ ಅಂದರೆ, ಗಾಳಿಯನ್ನು ಗೋಣಿ ಚೀಲದಲ್ಲಿ ಹಾಕಿ ಮೂಟೆ ಕಟ್ಟು ಅಂತಂದರೆ ಎಷ್ಟು ಕಷ್ಟವೋ ಗಾಳಿಯನ್ನು ಯಾರಾದರೂ ಮೂಟೆ ಕಟ್ಟಲಿಕ್ಕಾಗ್ತದೆ, ಧಾನ್ಯ ಕಟ್ಟಬಹುದು. ವಾಯೋರಿವ ಸುದುಷ್ಕರಂ, ಆದ್ದರಿಂದ ಬಹಳ ಕಷ್ಟ. ಏನು ಮಾಡಬೇಕು ಅಂದರೆ ಅಸಂಶಯಂ ಹೌದು, ನಾನೇ ಮನಸ್ಸು ಸೃಷ್ಟಿ ಮಾಡಿದನು, ಅಷ್ಟು ಚಂಚಲ ಮನಸ್ಸು. ದುರ್ನಿಗ್ರಹಂ ಚಲಂ, ಬಹಳ ಚಂಚಲ, ಬಹಳ ಚಂಚಲ. ಆದರೂ ಕೂಡ ಎರಡು ಉಪಾಯದಿಂದ ಮನಸ್ಸನ್ನು ನಿಗ್ರಹ ಮಾಡಬೇಕು. ಒಂದು ಅಭ್ಯಾಸ, ಪದೇ ಪದೇ ಕೂತ್ಕೊಂಡು ಮಾಡಿ ಅಭ್ಯಾಸ ಮಾಡಬೇಕು. ಇನ್ನೊಂದು ವೈರಾಗ್ಯ ಅಂತೆ ಗೃಹ್ಯತೆ, ಜಗತ್ತಿನಲ್ಲಿ ವೈರಾಗ್ಯ ಬರಬೇಕು. ಅದರ ದೋಷ ಚಿಂತನೆ ಮಾಡಿ ಅದರ ಮೇಲೆ ವೈರಾಗ್ಯ ಬಂತು ಅಂತಾದರೆ ಆವಾಗ ಮನೋ ನಿಗ್ರಹ ಸುಲಭ ಆಗ್ತದೆ. ಮತ್ತೆ ಕೇಳ್ತಾನೆ, ಮನಸ್ಸನ್ನೇನೋ ನಿಗ್ರಹ ಮಾಡಿ ಧ್ಯಾನಕ್ಕೆ ಏರಿದ, ಧ್ಯಾನ ಮಾಡಿದ, ಆದರೆ ಅದರ ಪೂರ್ತಿ ಸಿದ್ಧಿ ಆಗಲಿಲ್ಲ ಅವನು. ಮಧ್ಯದಲ್ಲಿ ಯಾವುದೋ ಒಂದು ಕಾರಣದಿಂದ ಅವನು ಕೈಬಿಟ್ಟ, ಧ್ಯಾನ ಬಿಟ್ಟ. ಆಗ ಅವನಿಗೇನು ಗತಿ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನನ್ನ ಪಾದದಲ್ಲಿ ಮನಸ್ಸಿಟ್ಟು ಸಮಾಧ್ಯವಸ್ಥೆಗೆ ಅಂತ ಪ್ರಯತ್ನ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟರೂ ಕೂಡ ಅವನಿಗೇನು ಹಾನಿ ಆಗುವುದಿಲ್ಲ. ಪ್ರಾರ್ಥನೈ ವೇಹ ನಾಮೂತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಒಳ್ಳೇದು ಮಾಡಿದವನಿಗೆ ಎಂದೂ ಕೂಡ ಕೆಟ್ಟದು ಅಂತನೋ ಆಗೋದೇ ಇಲ್ಲ. ಹಾಗಾದರೆ ಚಿನ್ನಾಭ್ರದಂತೆ ಮೋಡ ತುಂಬ ತುಂಬ, ಅದು ಕೊನೆ ಗಾಳಿ ಬಂದು ಅಲ್ಲಿ ಇಲ್ಲಿ ಚಲ್ಲಾಪಿಲ್ಲಿ ಆಗಿ ಹೋದರೆ ಮಳೆ ಬರೋದಿಲ್ಲ, ಏನಿಲ್ಲ. ಆ ರೀತಿ ಆ ಯೋಗ ಭ್ರಷ್ಟನಾದವನು ಮೋಡ ಭ್ರಷ್ಟವಾದಾಗ ಫಲಿಸೋದಿಲ್ಲ, ಆ ರೀತಿ ಅವನು ನಿಷ್ಫಲ ಆಗ್ತದೋ ಅಂತ ಕೇಳಿದರೆ ಇಲ್ಲ, ಅವನಿಗೆ ಪಾಪ ಅಂತೂ ಬರೋದಿಲ್ಲ. ಏನಾಗ್ತದೆ ಅಂದರೆ ಅವನಿಗೆ ಸ್ವರ್ಗ ಲೋಕ ಸಿಗ್ತದೆ. ಸ್ವಲ್ಪ ಮಾಡಿ ಭ್ರಷ್ಟನಾದರೂ ಕೂಡ ಅವನು ಸ್ವರ್ಗಕ್ಕೆ ಹೋಗ್ತಾನೆ, ಬಹುಕಾಲ ಅಲ್ಲಿ ಸುಖ ಅನುಭೋಗಿಸ್ತಾನೆ. ಆಮೇಲೆ ಭೂಮಿಯಲ್ಲಿ ಹುಟ್ಟುತ್ತಾನೆ, ಭೂಮಿಯಲ್ಲಿ ಹುಟ್ಟುವಾಗ ಒಳ್ಳೆ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಬರೇ ಶ್ರೀಮಂತರ ಮನೆಯಲ್ಲಲ್ಲ, ಶುಚೀನಾಂ ಶ್ರೀಮತ ಅಂಗೇಹೇ, ಶುಚಿರ್ಭೂತರಾಗಿರ್ತಕ್ಕಂಥ ಅಂತಃಕರಣ ಶುದ್ಧಿ ಇರುವ, ದೇಹಶುದ್ಧಿ ಇರತಕ್ಕಂಥ ಅಂಥ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಅಥವಾ ಯೋಗಿಗಳ ಕುಲದಲ್ಲಿ ಹುಟ್ಟುತ್ತಾನೆ, ಯಾವುದಾದ್ರೂ ಋಷಿ ವಂಶದಲ್ಲಿ ಹುಟ್ಟುತ್ತಾನೆ. ಅಥವಾ ಸ್ವರ್ಗದಿಂದ ಹುಟ್ಟುವಾಗ ಇಂಥ ಶುಚೀನಾಂ ಶ್ರೀಮತಾಂಗೇಹೇ, ಒಳ್ಳೆ ರಾಜವಂಶ ಅಂಥ ಕಡೆ ಹುಟ್ಟುತ್ತಾನೆ. ಯೋಗ ಭ್ರಷ್ಟನಾದವನು ಆ ರೀತಿ ಹುಟ್ಟಿ ಆಗ ಹಿಂದಿನ ಜನ್ಮದ ಸಂಸ್ಕಾರ ಪ್ರಬಲ ಆಗಿಬಿಡ್ತದೆ ಅವನಿಗೆ. ಹಿಂದಿನ ಜನ್ಮದ ಸಂಸ್ಕಾರ ಅದರ ಪ್ರಾಬಲ್ಯದಿಂದ ಕೂಡಲೇ ಅವನು ಈ ಮತ್ತೆ ಈ ಸಮಾಧಿ ಯೋಗ ಮಾರ್ಗಕ್ಕೆ ಬರ್ತಾನೆ. ಬಂದು ಪುನಃ ಸಮಾಧಿ ಯೋಗದಲ್ಲಿ ತೊಡಗಿ ಆಗಾದರೂ ಅವನು ಸಿದ್ಧಿ ಪಡಿತಾನೆ. ಒಂದೇ ಜನ್ಮದಲ್ಲಿ ಆಗದಿದ್ರೆ ಮತ್ತೊಂದು ಜನ್ಮದಲ್ಲಿ ಆದರೂ ಪಡಿತಾನೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೇ ಚ ತಥೋ ಭೂಯ ಸಂಸಿದ್ಧೌ ಕುರು ನಂದನ. ಮತ್ತೆ ಸಿದ್ಧಿ ಪಡೀಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದು ಪೂರ್ವಾಭ್ಯಾಸದಿಂದ ಯಾವುದಾದ್ರೊಂದು ನಿಮಿತ್ತ ಒದಗಿ ಬಂದು ಆ ರೀತಿ ಆಗ್ತದೆ. ಅದಕ್ಕೆ ನಿದರ್ಶನನೇ ಧ್ರುವರಾಜ. ವಿಷ್ಣು ಶರ್ಮ ಅನ್ನೋ ಬ್ರಾಹ್ಮಣನಾಗಿ ಬೇಕಾದಷ್ಟು ಸಾಧನೆ ಮಾಡಿದ್ದ, ಯೋಗ ಭ್ರಷ್ಟನಾದ. 6 ತಿಂಗಳು ಬಾಕಿ ಇರುವಾಗ ಅವನಿಗೆ ಭ್ರಂಶತೆ ಬಂದು ಹೋಯಿತು. ಯಾರೋ ಒಬ್ಬ ರಾಜಪುತ್ರನ ಸಹವಾಸದಿಂದ ಅವನನ್ನು ನೋಡಿ ಈ ರೀತಿ ಭ್ರಷ್ಟನಾದ, ಧ್ರುವನಾಗಿ ಹುಟ್ಟಿದ. ಆ ಹಿಂದಿನ ಸಂಸ್ಕಾರ ಬಲದಿಂದ ಅವನಿಗೆ ಮತ್ತೆ ವಾಸುದೇವ ಮಂತ್ರ ಜಪ ಮಾಡೋ ಭಾಗ್ಯ, ಪುನಃ ಆ ಸಿದ್ಧಿಯನ್ನು ಪ್ರಯತ್ನ ಮಾಡಿ ಬೇಗ ಪಡ್ಕೊಂಡ. ಅದರಿಂದ ಸಮಾಧಿ ಯೋಗಕ್ಕೆ ಪ್ರಯತ್ನ ಮಾಡಿದವರು ಮಧ್ಯದಲ್ಲಿ ನಿಂತು ಹೋದರೆ ಅವರಿಗೆ ಹಾನಿ ಆಗ್ತದೆ ಅಂತ ಕೇಳಿದರೆ ಆಗುವುದಿಲ್ಲ. ಬೇರೇನಾದರೂ ಕೆಲಸ ಮಾಡುವಾಗ ಮಧ್ಯದಲ್ಲಿ ಎನಿಸಿಬಿಟ್ರೆ ಹಾನಿ ಆಗ್ತದೆ. ಕೃಷಿ ಮಾಡಲಿಕ್ಕೆ ಅಂತ ಹೋದವನು ಅರ್ಧ ಮಾಡಿಬಿಟ್ಟ ಅಂದ್ರೆ ಹಾನಿ ಆಗ್ತದೆ. ಮಾಡಿದ್ದು ದಂಡ ಆಚೆ ಇಲ್ಲ ಈ ಕಡೆ ಇಲ್ಲ ಆಗ್ತದೆ. ಆದರೆ ಇದು ಮಾತ್ರ ಹಾಗಾಗುವುದು. ಸಮಾಧಿ ಪ್ರಯತ್ನ, ಯೋಗದ ಪ್ರಯತ್ನ, ಧ್ಯಾನ, ಜಪ ಇದು ಮಾತ್ರ ಎಷ್ಟು ಮಾಡಿದಷ್ಟಕ್ಕೆ ಫಲ ಸಿಗ್ತದೆ. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮೇಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಎಲ್ಲದಕ್ಕಿಂತ ಈ ಸಮಾಧಿ ಯೋಗದಲ್ಲಿ ತೊಡಗತಕ್ಕಂಥವನು ಬಹಳ ಶ್ರೇಷ್ಠ ಕರ್ಮಯೋಗಿ ಇವರೆಲ್ಲರಿಗಿಂತಲೂ. ಆದ್ದರಿಂದ ನೀನು ಬಹಿರಂಗ ಸಾಧನೆಯಾದ ನಿಷ್ಕಾಮ ಕರ್ಮ ಮಾಡಿ ಆಮೇಲೆ ಸಾಕ್ಷಾತ್ಕಾರಕ್ಕೆ ಅಂತರಂಗ ಸಾಧನವಾದಂಥ ಸಮಾಧಿ ಯೋಗಕ್ಕೆ ಪ್ರಯತ್ನ ಮಾಡು ಅಂತಿಷ್ಟು ಹೇಳಿ ಆರನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾನೆ. ಇನ್ನು ಮುಂದೆ ಇದು ಒಂದು ಷಟ್ಕ ಅಂತ ಇಲ್ಲಿ ಇದಿಷ್ಟು ಒಂದು ಭಾಗ ಆಯಿತು. ಮುಂದೆ ಪರಮಾತ್ಮನ ಜ್ಞಾನ, ಭಗವಂತನ ಮಹಿಮೆ ಏಳನೇದ್ರಿಂದ ಜ್ಞಾನ ವಿಜ್ಞಾನ ಯೋಗ ಅಂತ. ಪರಮಾತ್ಮನ ಜ್ಞಾನ ಅಂದ್ರೇನು, ಅವನ ವಿಜ್ಞಾನ ಅಂದ್ರೇನು ಅಂತ ಜ್ಞಾನ ವಿಜ್ಞಾನವನ್ನು ತಿಳಿಸ್ತಾ ಇದು ಆಧ್ಯಾತ್ಮಿಕ ಶಾಸ್ತ್ರ ಆಯಿತು. ಇದುವರೆಗೆ ಕರ್ಮಶಾಸ್ತ್ರ ಲೌಕಿಕವಾಗಿ ಹೊರಟು ಕರ್ಮ ಮಾಡಬೇಕು ಅಂತ, ಅದರ ಪರ್ಯವಸಾನ ಏನು ಅಂತಂದರೆ ಭಗವಂತನ ಪ್ರೀತಿಗಾಗಿ ಕರ್ಮ ಮಾಡಬೇಕು. ಆವಾಗ ಅದು ನಮಗೆ ಪಾಪ ಬರೋದಿಲ್ಲ. ಅವನು ಸ್ವತಂತ್ರ, ನಾವಲ್ಲ ಅಂತ ತಿಳ್ಕೊಂಡು ಕರ್ಮ ಮಾಡಬೇಕು. ಅದರಿಂದ ಕರ್ಮಕ್ಕಿದು ಒಂದು ಅಂಗನೆ, ಭಗವಂತನ ಸ್ವಾತಂತ್ರ್ಯಾದಿಗಳನ್ನು ತಿಳ್ಕೊಳ್ಳೋದು, ಮಹಿಮೆ ತಿಳ್ಕೊಳ್ಳೋದು. ಏಳನೇ ಅಧ್ಯಾಯದಿಂದ ಭಗವಂತನ ಮಹಿಮೆ ಪ್ರಾರಂಭ ಆಗ್ತದೆ ನಾಳೆ.